अरिहन्तानम्
नमो
सिद्धानम्
नमो
आयिर्याणम्
नमो
वज्झायाणम् नमो लोये सौवसाहूणम् एषो पञ्च नमो यारो सौवपावपणासनो मङ्गलानं च सव्येशिम् पढमं हवै मङ्गलम् पंच परमेष्ठी भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की यत्र कुजे मुनि में ಪುಟ ನಂಬರ್ 74 ಪ್ರಶ್ನೆ 205 25 ಮಲದೋಷಗಳಿಂದ ರಹಿತವಾದ ಸಮ್ಯಕ್ತವನ್ನು ಪಾಲನೆ ಮಾಡುವಂತಹ ಪ್ರಥಮ ಪ್ರತಿಮಾಧಾರಿ ಶ್ರಾವಕರಿಗೆ 8 ಮೂಲ ಗುಣಗಳನ್ನು ನಿಯಮದಿಂದ ಪಾಲಿಸುವಂತಹ ಮತ್ತು ಸಂಸಾರ ಶರೀರ ಭೋಗಗಳಿಂದ ವಿರಕ್ತನಾಗಿ ಪಂಚಪರಮೇಷ್ಠಿಗಳ ಶರಣ ಶರಣವನ್ನು ಪಡೆದು ಆಯತನಗಳ ಉಪಾಸನೆಯಲ್ಲಿ ಮತ್ತು ಆತ್ಮ ಧರ್ಮದ ದರ್ಶನ ಜ್ಞಾನ ಸ್ವರೂಪವಾಗಿರತಕ್ಕಂತಹ ಆತ್ಮಧರ್ಮದ ಪರಿಪಾಲನೆಯಲ್ಲಿ ತಲ್ಲೀನಾಗಿರತಕ್ಕಂತಹ ಶ್ರಾವಕರಿಗೆ ಈ ಒಂದು 1ನೇ ಪ್ರತಿಮೆ ದರ್ಶನ್ ಪ್ರತಿಮೆ ಇಲ್ಲದೆ ವ್ರತ ಪ್ರತಿಮೆಯನ್ನು ಪಾಲನೆ ಮಾಡಲಿಕ್ಕೆ ಬರುವುದೇ ಇಲ್ಲ. ಪ್ರತಿಮೆಗಳನ್ನು ಧಾರಣೆ ಮಾಡುವಾಗ ಕ್ರಮದಿಂದ ಮಾಡಬೇಕು. ಕ್ರಮದಿಂದ ಮಾಡುವಂತಹ ನಿಯಮಿದೆ. ಮೊದಲಿನ 1ನೇ ಪ್ರತಿಮೆಯನ್ನು ಬಿಟ್ಟು ಮುಂದಿನ ಯಾವ ಪ್ರತಿಮೆಗಳನ್ನು ಧಾರಣೆ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಸಮ್ಯಕ್ತ್ವ ಸಹಿತ ಚಾರಿತ್ರವನ್ನು ಧರಿಸುವುದು ಜೈನ ಧರ್ಮದಲ್ಲಿ ವಾಸ್ತವಿಕ ಧರ್ಮದ ಲಕ್ಷಣ ಅಂತ ಹೇಳಿರುವುದು. ವ್ರತ ಪ್ರತಿಮೆ ವಾಸ್ತವಿಕ ಎನಿಸಿಕೊಳ್ಳಬೇಕು ಅಂತಂದರೆ ಮೊದಲನೇ ಪ್ರತಿಮೆ ಅದರ ಜೊತೆಯಲ್ಲಿ ಬೇಕೇ ಬೇಕು. ಏಕೆಂದರೆ ಮೊದಲನೇ ಪ್ರತಿಮೆ ಹೆಸರು ದರ್ಶನ್ ಪ್ರತಿಮೆ. ಇದರಲ್ಲಿ 25 ದೋಷಗಳಿಂದ ರಹಿತವಾದ ಸಮ್ಯಕ್ತ್ವದ ಆಚರಣೆ ಇರುತ್ತದೆ. ಈ ಸಮ್ಯಕ್ತ್ವ ರಹಿತ 2ನೇ ಪ್ರತಿಮೆಯನ್ನು ಪಾಲನೆ ಮಾಡುವುದು ಈ ಕಾರ್ಯ 4ನೇ ಗುಣಸ್ಥಾನದಿಂದ ಕೆಳಗಡೆಗೆ ಇರಬಹುದು, 4ನೇ ಗುಣಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ನಾಲ್ಕನೇ ಗುಣಸ್ಥಾನದಲ್ಲಿ ಇರುವಂತಹ ಜೀವಿಗೆ ಮಾತ್ರ ಸಮ್ಯಕ್ತು ಇದೆ. ಆಮೇಲೆ 5ರಲ್ಲೂ ಇದೆ. 5ನೇ ಗುಣಸ್ಥಾನದಲ್ಲಿರುವ ಶ್ರಾವಕರಿಗೆ ಅಣುವೃತಿ ಶ್ರಾವಕರಂತ ಮುಖ್ಯವಾಗಿ ಹೇಳುವಂತಹ ಹೆಸರು. ಆದರೆ ಸಮ್ಯಕ್ ದರ್ಶನ ಇರ್ತದೆ ಅಥವಾ ಇಲ್ಲ? ಸಮ್ಯಕ್ ದರ್ಶನ ಇದ್ದೇ ಇರ್ತದೆ. ಯಾರಿಗೆ? ಅಣುವೃತಿ ಶ್ರಾವಕರಿಗೆ. ಅದಕ್ಕಾಗಿ ಮುನಿ ಧರ್ಮದಲ್ಲಿ ಮತ್ತು ಶ್ರಾವಕ ಧರ್ಮದಲ್ಲಿ ಇಬ್ಬರಿಗೂ ಕೂಡ ಸಮ್ಯಕ್ ದರ್ಶನವೇ ಮೊದಲು ಮುಖ್ಯ ವ್ರತ. ಅದು ಇದ್ದಾಗ ಮಾತ್ರ ವ್ರತಗಳನ್ನು ಸ್ವೀಕಾರ ಮಾಡಬೇಕು, ಅದು ಇಲ್ಲ ಅಂತಂದ್ರೆ ವ್ರತಗಳನ್ನು ಸ್ವೀಕಾರ ಮಾಡುವಂತಹ ಉಪದೇಶ ತೀರ್ಥಂಕರದ್ದು ಇಲ್ಲ. ಸಮ್ಯಕ್ತಪೂರ್ವಕ ವ್ರತ ಸ್ವೀಕಾರ ಮಾಡಬೇಕು. ಇನ್ನು ಅಭವ್ಯ ಜೀವ ಮುನಿ ಆಗಬಹುದು ಅಥವಾ ಇಲ್ಲ? ಆಗುವುದಿಲ್ಲ, ಆಗಬಹುದು. ಅಭವ್ಯ ಜೀವ ಮುನಿ ವ್ರತ ಧಾರಣ ಮಾಡಬಹುದು. ಯಾವ ವ್ರತ? ಮುನಿ ವ್ರತ ಅಂದರೆ ಚಾರಿತ್ರ, ಸಂಯಮ. ಯಾವ ಎರಡು ಸಂಯಮ? ದ್ರವ್ಯ ಸಂಯಮ ಮತ್ತು ಭಾವ ಸಂಯಮ. ಯಾವ ಸಂಯಮವನ್ನು ಅದು ಧಾರಣ ಮಾಡಲಿಕ್ಕೆ ಸಾಧ್ಯ? ಭಾವ ಸಂಯಮವನ್ನು ಧಾರಣ ಮಾಡಬಹುದೇನು? ಇನ್ನು ಮುನಿಯಾಗಿ ದ್ರವ್ಯ ಸಂಯಮವನ್ನು ಧಾರಣೆ ಮಾಡಬಹುದು. ಇನ್ನು ಶ್ರಾವಕ ಅವಸ್ಥೆಯಲ್ಲಿ ಇರುವಾಗ ಅದು ಐದನೇ ಗುಣಸ್ಥಾನದ ಹನ್ನೆರಡು ವ್ರತಗಳನ್ನು ಪಾಲನೆ ಮಾಡಬಹುದೇನು? ಐದನೇ ಗುಣ ಅಭವ್ಯ ಜೀವ ಐದನೇ ಗುಣಸ್ಥಾನದ ಹನ್ನೆರಡು ವ್ರತಗಳನ್ನು ಪಾಲನೆ ಮಾಡಬಹುದೇನು ಎರಡನೇ ಪ್ರತಿಮೆಯನ್ನು? ಶ್ರಾವಕರಿಗೂ ದ್ರವ್ಯ ಸಂಯಮ ಭಾವ ಸಂಯಮ ಎರಡೂ ಇದೆಯಲ್ಲ. ಶ್ರಾವಕರ ದ್ರವ್ಯ ಸಂಯಮ ಭಾವ ಸಂಯಮ ಯಾವುದನ್ನು ಧಾರಣೆ ಮಾಡಬಹುದದು? ದ್ರವ್ಯ ಸಂಯಮ. ಆಮೇಲೆ ದ್ರವ್ಯ ಸಂಯಮವನ್ನು ಅಷ್ಟೇ ಗ್ರಹಣ ಮಾಡುವಂತಹ ಜೀವ ಯಾವ ಗುಣಸ್ಥಾನದಲ್ಲಿರ್ತದೆ? ಒಂದನೇ ಗುಣಸ್ಥಾನ. ಇನ್ನು ಅಭಾವ ಜೀವಕ್ಕೆ ಒಂದನೇ ಗುಣಸ್ಥಾನ ಬಿಟ್ಟರೆ ಮೇಲಿನ ಗುಣಸ್ಥಾನಗಳು ಇಲ್ಲವೇ ಇಲ್ಲ. ಕಾರಣ ಅಭವ್ಯ ಜೀವಕ್ಕೆ ಬೇಕಾದ ಮಾಡಿದರೂ ಇನ್ನು ಚಾರಿತ್ರ ಧರ್ಮವನ್ನು ಸ್ವೀಕಾರ ಮಾಡಬಹುದು. ಅದು ದ್ರವ್ಯ ಚಾರಿತ್ರ, ದ್ರವ್ಯ ಸಂಯಮ. ದ್ರವ್ಯ ಚಾರಿತ್ರದಿಂದ ದ್ರವ್ಯಲಿಂಗಿ. ದ್ರವ್ಯ ಚಾರಿತ್ರ ಇತ್ತು ಅಂತಂದ್ರೆ ದ್ರವ್ಯಲಿಂಗಿ, ಭಾವಚಾರಿತ್ರ ಇತ್ತು ಅಂದರೆ ಭಾವಲಿಂಗಿ. ಭಾವಚಾರಿತ್ರವನ್ನು ಧಾರಣ ಮಾಡಬೇಕು ಅಂತಂದ್ರೆ ಐದನೇ ಗುಣಸ್ಥಾನ ಬೇಕೇ ಬೇಕು ಶ್ರಾವಕರಿಗೆ. ಆಮೇಲೆ ಅನಂತಾನುಬಂಧಿ ಮತ್ತು ಅಪ್ರತ್ಯಾಖ್ಯಾನಾವರಣೀಯ ಎರಡೂ ಕಷಾಯಗಳನ್ನು ಜಯಿಸಿರಬೇಕು, ಉಪಶಮನ ಮಾಡಿರಬೇಕು. ಈ ಎರಡು ಕರ್ಮಗಳ ಕ್ಷೋಪಶಮ ಬೇಕೇ ಬೇಕು. ಆವಾಗ ಭಾವ ಸಂಯಮ ಪ್ರಕಟ ಆಗ್ತದೆ. ಐದನೇ ಗುಣಸ್ಥಾನದ ಭಾವ ಸಂಯಮ, ದೇಶ ಸಂಯಮ, ಭಾವ ಸಂಯಮ. ಅಭವ್ಯ ಜೀವ ಇನ್ನು ಈ ಹನ್ನೆರಡು ವ್ರತಗಳನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಇಲ್ಲ? ಐದು ಅಣುವ್ರತ, ಮೂರು ಗುಣವ್ರತ, ನಾಲ್ಕು ಶಿಕ್ಷಾವ್ರತ, ಇವುಗಳನ್ನು ಪಾಲನೆ ಮಾಡಬಹುದಲ್ಲ. ಅದಕ್ಕೇನಿದೆ? ಬಾಹ್ಯಾಚರಣೆ ಇದೆ. ಅದು ಬಾಹ್ಯಾಚರಣೆ ಮಾಡಬಹುದು. ಅಹಿಂಸಾ ಅನುವ್ರತ, ಸ್ಥೂಲ ಪಾಪಗಳನ್ನು ಬಿಡಬಹುದು. ಅದು ಜೀವಹಿಂಸೆಯನ್ನು ತ್ಯಾಗ ಮಾಡಬಹುದು. ಇದು ಅಹಿಂಸಾ ಅನುವ್ರತ. ತ್ರಸಜೀವಿಗಳನ್ನು ರಕ್ಷಣೆ ಮಾಡುತ್ತೇನೆ ಅನ್ನತಕ್ಕಂಥ ಸಂಕಲ್ಪ ಅದಕ್ಕೂ ಸಾಧ್ಯ ಇದೆ, ಮಾಡ್ಕೋಬಹುದು. ಆದರೆ ಕರ್ಮಗಳ ಕ್ಷೌಕ್ಷಮಾಗುಲ್ಲ. ಅನಂತಾನುಬಂಧಿ ಅಪ್ರತ್ಯಾಖ್ಯಾನಾವರಣೀಯ ಕರ್ಮಗಳ ಉಪಶಮನ ಕ್ಷಯೋಪಶಮ ಅವಸ್ಥೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲದು. ಅದಕ್ಕಾಗಿ ಭಾವ ಸಂಯಮ ಇರಲ್ಲ. ದ್ರವ್ಯ ಸಂಯಮ ಧಾರಣ ಮಾಡಬಹುದು. ಅದು ಅಂದರೆ ಸ್ಥೂಲ ಅಹಿಂಸಾನುವೃತವನ್ನು ಸ್ವೀಕಾರ ಮಾಡಿದಾಗ ನಾನು ತ್ರಸ ಜೀವಿಗಳನ್ನು ಹಿಂಸೆ ಮಾಡುವುದಿಲ್ಲ, ನಾನು ಸ್ಥಾವರ ಕಾಯಿಕ ಜೀವಿಗಳನ್ನು ಕೂಡ ಅನಾವಶ್ಯಕವಾಗಿ ಅಂದರೆ ಏನು ಹೇಳ್ತಾರೆ ಅದಕ್ಕೆ, ವೃತ್ ಪ್ರತಿಮೆಯಲ್ಲಿ ಉದ್ದೇಶಪೂರ್ವಕವಾಗಿ ಅನಾವಶ್ಯಕ ಉದ್ದೇಶ ಇಲ್ಲದೆ, ಉದ್ದೇಶ ಏನೂ ಉದ್ದೇಶ ಇಲ್ಲ, ಉದ್ದೇಶ ಇಲ್ಲದೆ ಹಿಂಸೆಗಳನ್ನು, ಜೀವಹಿಂಸೆಯನ್ನು ಮಾಡುವುದಿಲ್ಲ. ಇದು ಅಭವ್ಯ ಜೀವವೂ ಮಾಡಬಹುದು. ಇಂಥ ವೃತ ಪ್ರತಿಮೆಯ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ. ಯಾವುದನ್ನು ವೃತ್ತ ಪ್ರತಿಮೆ ಎನ್ನುತ್ತಾರೆ? ದರ್ಶನ್ ಪ್ರತಿಮೆಯನ್ನು ಪಾಲಿಸುತ್ತಾ ಶಲ್ಯರಹಿತನಾಗಿ ಐದು ಅಣುವೃತ, ಮೂರು ಗುಣವೃತ ಮತ್ತು ನಾಲ್ಕು ಶಿಕ್ಷಾವೃತಗಳನ್ನು ಪಾಲಿಸುವುದು ವೃತ ಪ್ರತಿಮೆ ಎನಿಸುತ್ತದೆ. ಈ ಪ್ರತಿಮಾಧಾರಿ ಶ್ರಾವಕನನ್ನು ವೃತ್ತಿಕನೆನ್ನುತ್ತಾರೆ. ಏನು ಹೆಸರು? ವೃತಿಕ ಶ್ರಾವಕ. ವೃತಿಕ, ವೃತಿಕ ಅಂದರೆ ವೃತವುಳ್ಳವನು. ವೃತಗಳು ಹನ್ನೆರಡು ಪ್ರಕಾರ, ಐದು ಅನುವೃತ, ಮೂರು ಗುಣವೃತ, ನಾಲ್ಕು ಶಿಕ್ಷಾವೃತ, ಇವುಗಳನ್ನೇ ವೃತ ಅಂದಿದ್ದಾರೆ. ವೃತ ಅಂದ ತಕ್ಷಣ ಹನ್ನೆರಡು ವೃತಗಳು. ಪ್ರತಿಮೆ ಅಂದರೆ, ಪ್ರತಿಮೆ ಅಂದರೆ ಎರಡನೇ ಪ್ರತಿಮೆ. ಇನ್ನು ಎರಡನೇ ಪ್ರತಿಮೆ ಉಳ್ಳ ಶ್ರಾವಕ ವೃತಿಕ ನೆನೆಸಿಕೊಳ್ತಾನೆ. ಒಂದನೇ ಪ್ರತಿಮೆ ಉಳ್ಳ ಶ್ರಾವಕ ವೃತಿಕನಲ್ಲ, ಎರಡನೇ ಪ್ರತಿಮೆ ಉಳ್ಳ ಶ್ರಾವಕ ವೃತಿಕ. ಎರಡನೇ ಪ್ರತಿಮೆಯಲ್ಲಿ ಈ ಹನ್ನೆರಡು ಭೇದಗಳಿವೆ. ಐದು ಅಣುವೃತಗಳು, ಮೂರು ಗುಣವೃತಗಳು, ನಾಲ್ಕು ಶಿಕ್ಷಾವೃತಗಳು, ಇವು ಎರಡನೇ ಪ್ರತಿಮೆಯ ಭೇದಗಳು. ಅಣುವೃತಗಳು ಯಾವುವು? ಉತ್ತರ ಓದಿ. ಹಿಂಸೆ, ಸುಳ್ಳು, ಕಳ್ಳತನ, ಕುಶೀಲ, ಓದಿ, ಪರಿಗ್ರಹ. ಈ ಐದು ಪಾಪಗಳನ್ನು ಸ್ಥೂಲ ರೂಪದಿಂದ ತ್ಯಾಗ ಮಾಡುವುದು ಅಣುವ್ರತವೆನಿಸುತ್ತದೆ. ಪಂಚಪಾಪಗಳು ಹಿಂಸೆ, ಕಳ್ಳತನ, ಕುಶೀಲ, ಸುಳ್ಳು, ಪರಿಗ್ರಹ, ಈ ಪಂಚಪಾಪಗಳನ್ನು ಸ್ಥೂಲ ರೂಪದಿಂದ, ಅಂದರೆ ಏನು ಸ್ಥೂಲ ಅಂದರೆ, ದೊಡ್ಡ ದೊಡ್ಡ ಪಾಪಗಳನ್ನು, ಸಣ್ಣದಿದೆ ಅದಲ್ಲ, ಯಾವುದು ದಪ್ಪಿದೆ, ದೊಡ್ಡ ಪಾಪ, ದಪ್ಪ ದಪ್ಪ ಪಾಪಗಳನ್ನು, ಮೊಟ್ಟೆ ಮೊಟ್ಟೆ ಪಾಪಗಳನ್ನು, ದೊಡ್ಡ ದೊಡ್ಡ ಪಾಪಗಳನ್ನು ತ್ಯಾಗ ಮಾಡುವುದು. ದೊಡ್ಡ ದೊಡ್ಡ ಪಾಪ ಅಂತಂದ್ರೆ ನೋಡಿ, ಈಗ ತ್ರಸ ಮತ್ತು ಸ್ಥಾವರ. ತ್ರಸ ಜೀವಿಗಳು ಸಾಯಬಾರದು, ಸ್ಥಾವರ ಜೀವಿಗಳೇನು ಸಾಯ್ತವೆ. ಇದು ಸಣ್ಣ ಪಾಪ ಆಯಿತು, ಸ್ಥಾವರದ ಅಪೇಕ್ಷೆಯಿಂದ ತ್ರಸ ದೊಡ್ಡ ಪಾಪ. ಇನ್ನು ಸ್ಥಾವರದಲ್ಲಿಯೂ ಕೂಡ ಸಣ್ಣದು ದೊಡ್ಡದು ಇದೆ. ತ್ರಸದ ಅಪೇಕ್ಷೆಯಿಂದ ಸ್ಥಾವರ ಸಣ್ಣ ಪಾಪ, ತ್ರಸ ದೊಡ್ಡ ಪಾಪ ಆಯಿತು. ಸ್ಥಾವರದ ಅಪೇಕ್ಷೆಯಿಂದ ಸ್ಥಾವರದಲ್ಲಿ ದೊಡ್ಡದು ಸಣ್ಣದು ಇದೆ, ಹೇಗೆ? ಯಾವ ಸ್ಥಾವರಕಾಯಿಕ ವಸ್ತುಗಳನ್ನು ಬಳಸಿಕೊಳ್ಳುವುದರಿಂದ ಅತಿ ಹಿಂಸೆ ಆಗ್ತದೆ, ಅನಂತಾನಂತ ಜೀವಗಳ ಘಾತವಾಗ್ತದೆ, ಅವುಗಳನ್ನು ಬಿಟ್ಟು ಬಿಡೋದು. ಉದಾಹರಣೆ, ಬೆಂಡಿಕಾಯಿ, ಬೌಂಚಿಕಾಯಿ ಮೇಲೆ ಬೆಳೆಯುವಂತಹ ಕಾಯಿಪಲ್ಯಗಳು, ವನಸ್ಪತಿ ಅಪೇಕ್ಷೆಯಿಂದ ಮೊದಲು ತಿಳ್ಕೊಳ್ಳೋಣ. ಬೆಂಡಿಕಾಯಿ, ಬೌಂಚಿಕಾಯಿ ಮೇಲೆ ಹತ್ತುವಂತಹ ಕಾಯಿಪಲ್ಯಗಳು, ಮೇಲೆ ತಯಾರಾಗುವಂತಹ ಕಾಯಿಪಲ್ಯಗಳು ಮತ್ತು ಜಮೀನಿನಲ್ಲಿ ತಯಾರಾಗತಕ್ಕಂತಹ ವಸ್ತುಗಳು, ಬೆಳೆಗಳು, ಗಜ್ಜರಿಕಾಯಿ, ಗೆಣಸಿನಕಾಯಿ, ಮೂಲಂಗಿ, ಬಟಾಟಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಅರಿಶಿನ, ಶುಂಠಿ, ಈ ಎಲ್ಲವುಗಳಲ್ಲಿ ಯಾವುದಕ್ಕಿಂತ ಜಾಸ್ತಿ ಹಿಂಸೆ ಇದೆ? ಮೇಲೆ ಬೆಳೀತಕ್ಕಂತಹ ವನಸ್ಪತಿಗಳಕ್ಕಿಂತಲೂ ಇದರಲ್ಲಿ ಜಾಸ್ತಿ ಇದೆ. कडले पल्ले तुदी तुड़ी तुदी तुदी चुंटकोंड बर्तार अदु यळक ಬಿರಸ್ ತಪ್ಪಲುಗಳು ಇರ್ತಾವಲ್ಲ ಅದರೊಳಗೆ ಕಮ್ಮಿ ಹಿಂಸೆ, ಅಂದರೆ ಎಷ್ಟು ಎಳಕ್ ಇರ್ತಾವೋ ಅದರೊಳಗೆ ಜಾಸ್ತಿ ಹಿಂಸೆ. ಅದರೊಳಗೆ ನಿತ್ಯ ನಿಗೋಧಿ ಅಥವಾ ಇತರ ನಿಗೋಧಿ ನಿಗೋಧಿ ಸಾಧಾರಣ ಕಾಯ ವನಸ್ಪತಿ ಕಾಯಕ ಜೀವಿಗಳ ಸಂಖ್ಯೆ ಜಾಸ್ತಿ ಇದೆ. ಅಂದರೆ ಬಿರ್ಸ ತಪ್ಪಲಕ್ಕಿಂತಲೂ ಎಳೆ ತಪ್ಪಲನ್ನ ಸೇವನೆ ಮಾಡುವುದು ಜಾಸ್ತಿ ಹಿಂಸೆ ಇದು ತಪ್ಪಲುಗಳಲ್ಲಿ. ಇನ್ನು ಕಾಯಿಗಳಲ್ಲಿ ಸೌತೆಕಾಯಿ ಎಳೆ ಸಂಸ್ಥೆಕಾಯಿ ಒಂದು ಬಿರುಸು ಸಂಸ್ಥೆಕಾಯಿ ಯಾವುದನ್ನು ಉಪಯೋಗ ಮಾಡ್ತಾರೋ ಬಿರುಸದನ್ನ ಉಪಯೋಗ ಮಾಡ್ತಾರೆ ಇಲ್ಲಿ. ಆದರೆ ಅತ್ಯಂತ ಎಳಕ ಅವಸ್ಥೆಯಲ್ಲಿ ಉಪಯೋಗ ಮಾಡಿತು ಅಂತಂದ್ರೆ ಬಿರುಸು ಸೌತೆಕಾಯಿಯಲ್ಲಿ ಕಮ್ಮಿ ಹಿಂಸೆ ಮತ್ತು ಎಳೆ ಸೌತೆಕಾಯಿಯಲ್ಲಿ ಜಾಸ್ತಿ ಹಿಂಸೆ. ಅದಕ್ಕಂತ ಹೇಳ್ತಾರೇನೋ ಮಿಡಿ ಮುರಿ ಬೇಡ, ಮಿಡಿ ಇದೆ ಅದು ಅದನ್ನು ಕಡಿಬೇಡ ಅಂತಾರೆ. ಹಾ ಮಿಡಿ ತಿನ್ನು ಅಂತ ಎಲ್ಲ ಕಾಯಿಪಲ್ಲೆ ಯಾವುದು ಶುರುವಾತಿನಲ್ಲಿರುವಾಗ ಅತಿ ಸ್ಥಾವರ ಕಾಯಕ ಜೀವಿಗಳ ಹಿಂಸೆ ಇದೆ. ನಿಗೂದಿ ಜೀವಿಗಳ ಸಂಖ್ಯೆ ಜಾಸ್ತಿ ಅನಂತ ಅನಂತ. ಆಮೇಲೆ ಪ್ರೌಢ ಆದಾಗಿ 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 ಅದು ಸಾಧಾರಣ ವನಸ್ಪತಿ ಕಾಯಕ ನಿಗೋಧಿ ಜೀವಿಗಳ ಸಂಖ್ಯೆ ಕಮ್ಮಿ ಆಗ್ಕೋತ ಹೋಗ್ತದೆ. ಲಾಸ್ಟ್ಗೆ ಅದು ಅಪ್ರತಿಷ್ಠಿತ ಆಗಿಬಿಡ್ತದೆ. ಎಲ್ಲಿ ತನಕ ನಿಗೋಧಿ ಜೀವಿಗಳು ಇರ್ತಾವ ವನಸ್ಪತಿಯೊಳಗೆ ಅಲ್ಲಿ ತನಕ ಸಪ್ರತಿಷ್ಠಿತ ವನಸ್ಪತಿ, ಯಾವಾಗ ಕಮ್ಮಿ ಆಗಿಬಿಡ್ತಾವ ಎಲ್ಲ ಆವಾಗ ಅಪ್ರತಿಷ್ಠಿತ. ಜೋಳ ಜೋಳ ಶೀತನಿ ಕಾಳಿರುವಾಗ ಸಪ್ರತಿಷ್ಠಿತ, ಒಣಗಿದಾಗ ಅಪ್ರತಿಷ್ಠಿತ. ಅಂದರೆ ಯಾತ್ರೊಳಗೆ ಹಿಂಸೆ ಜಾಸ್ತಿ? ಹಾ, ಅಂದರೆ ಯಾವ ಸಮಯದಲ್ಲಿ? ಶೀತ ನೀರು ಶೀತನಿ ಮಾಡ್ತಾರ. ಅದೇ ಥರ ಕಡಲೆ, ಒಣ ಕಡಲೆ ಮತ್ತು ಸುಲಗಾಯಿ ಗಡ್ಲಿ. ಹಾ ಸುಲಗಾಯಿ ಸಿತ್ನಿ ಅನ್ನಲ್ಲ ಅದಕ್ಕೆ ಸುಲಗಾಯಿ ಅಂತ. ಸುಲಗಾಯಿ ಇರುವಾಗ ಹಿಂಸೆ ಜಾಸ್ತಿ ಇರ್ತದೆ, ಪ್ರೌಢ ಆದಾಗ ಕಮ್ಮಿ ಇರ್ತದೆ, ಅಪ್ರತಿಷ್ಠಿತ ಆಗ್ತದೆ. ಎಲ್ಲ ಪ್ರಕಾರದ ತಪ್ಪಲು ಪಲ್ಯಗಳು ಅತಿ ಎಳಕ ಅವಸ್ಥೆಯಲ್ಲಿ ಸಾಧಾರಣ ಜೀವಿಗಳ ಸಂಖ್ಯೆ ನಿಗೋಧಿ ಜೀವಿಗಳ ಸಂಖ್ಯೆ ಜಾಸ್ತಿ, ನಂತರ ಬಿರುಸಾದ ನಂತರ ಕಮ್ಮಿ. ಎಷ್ಟು ಸಾಧ್ಯತೆ ಅಷ್ಟು ಕಡಿಮೆ ಹಿಂಸೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ನೋಡಬೇಕು ಅದನ್ನು. ಇಷ್ಟಾದರೂ ಗೊತ್ತಿರಬೇಕು ಯಾವುದರಲ್ಲಿ ಜೀವ ಸಂಖ್ಯೆ ಜಾಸ್ತಿ ಯಾವುದರಲ್ಲಿ ಕಡಿಮೆ. ಇದು ಗೊತ್ತಿತ್ತು ಅಂತಂದ್ರೆ ನಾವು ನಡೀಬಹುದು. ಗೊತ್ತಿರಲಿಲ್ಲ ಅಂತಂದ್ರೆ ಈಗ ಎಳಕದಲ್ಲಿ ಜಾಸ್ತಿ ಇದಾವೆ ಅಥವಾ ಪ್ರೌಢ ಅವಸ್ಥೆಯಲ್ಲಿ ಜಾಸ್ತಿ ಇದಾವೆ ಜೀವಿಗಳು, ಅದು ಗೊತ್ತಿರಲಿಲ್ಲ ಅಂದ್ರೆ ಆಮೇಲೆ ಹಿಂಸೆಯಿಂದ ಬದುಕೋದು ಕಷ್ಟ ಇದೆಯಲ್ಲ. ಅದಕ್ಕೆ ಹಿಂಸೆಯಿಂದ ಬದುಕಬೇಕಂದ್ರೆ ಮೊದಲು ಜ್ಞಾನ ಬೇಕು. ಜ್ಞಾನ ಇದ್ರೆ ಇಂದಿಲ್ಲ ನಾಳೆ ಯಾವಾಗಾದರೂ ನಮ್ಮ ಮನಸ್ಸಿಗೆ ಬಂದಾಗ ಅದನ್ನ ರಕ್ಷಣೆ ಮಾಡಿಕೊಂಡು ಹಿಂಸೆಯಿಂದ ಬದುಕಬಹುದು. ಅದಕ್ಕೆ ಜೈನ ಧರ್ಮದಲ್ಲಿ ಈ ಅನುವ್ರತಗಳನ್ನು ಸ್ವೀಕಾರ ಮಾಡುವಾಗ, ಪ್ರತಿಮೆಗಳನ್ನು ಸ್ವೀಕಾರ ಮಾಡುವಾಗ ಮೊದಲು ತ್ರಸಹಿಂಸೆಯನ್ನು ಬಿಡಿಸಿದರು. ಐದನೇ ಗುಣಸ್ಥಾನದಲ್ಲಿ ಅವಿರತಿಗಳು ಎಷ್ಟು? 11. ಯಾವುದಿಲ್ಲ? ತ್ರಸಜೀವಿಲ್ಲ. ನೋಡಿ, ತ್ರಸಜೀವಿಗಳನ್ನು ಮುಖ್ಯವಾಗಿ ರಕ್ಷಣೆ ಮಾಡುವಂತಹ ಕರ್ತವ್ಯ ಪ್ರತಿಮಾಧಾರಿಗಳಿಗಿದೆ. ಸ್ಥಾವರಲ್ಲ ತ್ರಸ. ಮೊದಲು ತ್ರಸದ ಕಡೆಗೆ ಹೆಚ್ಚು ಗಮನ ಕೊಟ್ಟು ಅವುಗಳ ಹಿಂಸೆಯನ್ನು ಮಾಡಬಾರದು. ಅದಕ್ಕಾಗಿ ನೀರನ್ನು ಸೋಸಿ ಕುಡಿಯುವಂತ ಮೊದಲನೇ ಕರ್ತವ್ಯ. ಸೋಸುವಾಗ ಏನು ಸೋಸ್ತೀರಿ? ಯಾವ ಜೀವಿಗಳನ್ನು ಸೋಸ್ತಾ ಇದ್ದೀರಿ? ಅದಕ್ಕಾಗಿ ತ್ರಸ ಜೀವಿಗಳನ್ನು ಕಾಪಾಡುವುದು ಇದು ಅಣುವ್ರತ. ಐದನೇ ಗುಣಸ್ಥಾನ ಇದು. ಐದನೇ ಗುಣಸ್ಥಾನದಲ್ಲಿ ಒಂದು ತ್ರಸ ಹಿಂಸೆ ಇಲ್ಲ, ಹನ್ನೊಂದು ಅವಿರತಿಗಳಿವೆ. ಪಂಚಸ್ಥಾವರಕಾಯಕ ಜೀವಿಗಳ ಹಿಂಸೆಯನ್ನು ಬಿಟ್ಟಿಲ್ಲ. ಆದರೂ ಒಂದು ಮರ್ಯಾದೆಯನ್ನು ಹಾಕಿಕೊಟ್ರು. ಅದರೊಳಗೂ ಸ್ಥೂಲವಾಗಿರತಕ್ಕಂಥ ಯಾವ ಹಿಂಸೆ ಇದೆ ಸ್ಥಾವರದಲ್ಲಿ, ಅವುಗಳನ್ನು ರಕ್ಷಣೆ ಮಾಡಿ ಅಂತ ಹೇಳಿದರು. ಒಳಗಡ್ಡಿ ಬಿಡಲಿಕ್ಕೆ ಹೇಳಿದರು. ಯಾಕೆ ಹೇಳಿದರು? ಎಲ್ಲಕ್ಕಿಂತ ಜಾಸ್ತಿ ಇವೆ. ಅರಿಶಿನ ಶುಂಠಿಯನ್ನು ಒಣಗಿಸಿನೂ ತಿನ್ನಬಹುದು, ಒಣಗಿದ್ದನ್ನು ತೆಗಿಬಹುದು. ಪ್ರೌಢ ಆದಾಗ ತೆಗಿತಾರೆ ಅದನ್ನು, ಅತಿ ಎಳಕಿದ್ದಾಗಂತೂ ಯಾರು ತೆಗೆಯುವುದಿಲ್ಲ. ಅದರೊಳಗೆ ಸಾಧಾರಣ ವನಸ್ಪತಿ ಕಾಯಿಗ ಜೀವಿಗಳ ಸಂಖ್ಯೆ ಬಹಳ ಕಡಿಮೆ. ಒಳಗಡ್ಡಿ ಅಪೇಕ್ಷೆಯಿಂದ ನೋಡಿತು ಅಂತಂದರೆ ಬಹಳಷ್ಟು ಕಡಿಮೆ ಇದೆ ಶುಂಠಿಯಲ್ಲಿ ಮತ್ತು ಅರಿಶಿನದಲ್ಲಿ. ಮತ್ತೊಂದು ಅದರದ್ದು ಬೇರು ಬರ್ತದೆ ನೋಡಿ, ಅದು ಅದನ್ನು ತಿಂತಾರೆ. ಮಾಂಗಣಿ ಬೇರು, ಮಾಂಗಣಿ ಬೇರು ಅದು ಬೇರು. ಬೇರದಿಂದ ಉಪ್ಪಿನಕಾಯಿ ಹಾಕ್ತಾರಲ್ಲ, ಎಳಕಿರುವಾಗ ಅದು ಅತ್ಯಂತ ಸಾಧಾರಣ ವನಸ್ಪತಿಗಳ ಪಿಂಡ. ಸಾಧಾರಣ ವನಸ್ಪತಿಗಳ ಜೀವಸಂಖ್ಯೆ ತುಂಬಿಕೊಂಡಿದೆ. ಅದು ಸ್ವಲ್ಪ ಪ್ರೌಢ ಆಯಿತು ಅಂತಂದರೆ ಸಂಖ್ಯಾ ಕಮ್ಮಿ ಆಕೋತಾ ಹೋಗುತ್ತೆ. ಆಮೇಲೆ ಶೇಂಗಾಕಾಯಿ, ಇದು ಕೂಡ ನೆಲದೊಳಗೆ ಬೆಳೀತದೆ. ಆದರೆ ಎಲ್ಲರೂ ಇದನ್ನು ಉಪಯೋಗ ಮಾಡ್ತಾರಲ್ಲ, ಮುನಿಗಳಿಗೂ ಕೊಡ್ತಿರಲಿಲ್ಲ. ಮುನಿಗಳು ಅದನ್ನು ತಗೋತಾರಲ್ಲ, ಆದರೆ ಯಾವಾಗ ತಗೋತಾರ? ಅದನ್ನು ಸಂಪೂರ್ಣವಾಗಿ ಬಲಿತು ಒಣಗಿದಾಗ ಶೇಂಗಾಕಾಯಿ ತೆಗಿತಾರು, ಕಡಿದು ಒಣಗಿಸ್ತಾರು. ಶೇಂಗಾ ಯಾವಾಗ ತೆಗಿತಿರಲ್ಲ ಆವಾಗ ಸಾಕಷ್ಟು ಜೀವಿಗಳ ಸಂಖ್ಯೆ, ಅಂದರೆ ನಿಗೋಧಿ ಜೀವಿಗಳ ಸಂಖ್ಯೆ ಕಮ್ಮಿ ಆಗಿರ್ತದೆ. ಪ್ರತ್ಯೇಕ ವನಸ್ಪತಿ ಕಾಯಿಗೆ ಜೀವಿ ಇರಬಹುದು ಅದರೊಳಗೆ, ಆದರೆ ಸಾಧಾರಣ ಅತ್ಯಂತ ಕಡಿಮೆ ಆಗಿರ್ತದೆ. ಆ ಶೇಂಗಾಕಾಯಿಯಲ್ಲಿ ಕಮ್ಮಿ ಆದ ಹಾಗೆ ಒಳಗಡ್ಡಿಯಲ್ಲಿ ಕಮ್ಮಿ ಆಗಬಹುದೇನು? ಒಳಗಡ್ಡಿ ಬೇಕಾಷ್ಟು ಪ್ರೌಢ ಆದ್ರೂ ಅದರೊಳಗೆ ರಸ ಇದ್ದೇ ಇರ್ತದೆ, ತುಂಬಿದ್ದಿರ್ತದೆ. ಹಾ, ಕೊಳಿಬಹುದಾದ್ರೆ ಒಣಗುವುದೇ ಇಲ್ಲ. ಶುಂಠಿ ವೃತ್ತಿಗಳು ಸೇವನೆ ಮಾಡ್ತಾರೆ ವೃತ್ತಿಕರು, ಮುನಿಗಳು, ಪ್ರತಿಮಾಧಾರಿಗಳು ಶುಂಠಿ. ಆಮೇಲೆ ಅರಿಶಿನ ಅದನ್ನು ತಗೋತಾರೆ, ಶೇಂಗಾಕಾಳು ಅದನ್ನು ತಗೋತಾರೆ. ಯಾವುದರೊಳಗೆ ಹಿಂಸೆ ಇಲ್ಲ ಅದನ್ನು ಉಪಯೋಗಿಸಬಹುದು. ಆದರೆ ಅದೇ ಶೇಂಗಾಕಾಳನ್ನು ನೀವು ಎಳಗಾಯಿದ್ದಾಗ ತಿಂದರೆ ಅಂತಂದ್ರೆ, ಎಳಗಾಯಿದ್ದಾಗ ಅದರೊಳಗೆ ಗ್ಲುಕೋಸ್ ಬಹಳ ಇರ್ತದೆ. ಎಳಗಾಯಿ ಆಮೇಲೆ ಅದನ್ನು ಜಾಸ್ತಿ ತಿಂತು ಅಂತಂದ್ರೆ ಏನಾಗ್ತದೆ ಗೊತ್ತಾ? ಏನಾಗ್ತೈತಿ ಪರಿಣಾಮ? ನೆಗಡಿ ಬರಬಹುದು, ಹೊಟ್ಟ್ಯಾಗ ಕಸ್ತೈತಿ. ಅದು ಹೆಚ್ಚು ಚಂದ್ರ ಹೊಟ್ಟೆ ಕಚ್ಚಲ್ಲ ಎಳಗಾಯಿ ತಿಂದ್ರೆ. ಹಾ, ಅದನ್ನ ತಿಂದ ನೀರು ಕುಡಿಯಿರಿ ನೋಡೋಣ, ಹೊಟ್ಟೆ ಹಿಡ್ಕೊಂಡು ಕೊಂಡದಾಗ್ತಿ. ನೆಗಡಿ ಆಗಿಬಿಡ್ತದೆ. ಪ್ರಾಕ್ಟಿಕಲ್ ಮಾಡಿದ್ದನ್ನು ಹೇಳ್ಕೊದೇವಲ್ಲ. ಮತ್ತೆ ಕಳೆಗಳು ಮಡ್ಡಿಗೊಮ್ಮ ಹೋಗಿದ್ದು ಶೇಂಗಾಕಾಯಿ ಕಚ್ಚಾ ಇದ್ದು ರಾವ್ ಸಾಹೇಬ್ ನೋಡು. ನೀ ತಿಂದೇನಿಲ್ಲ ಯಾವಾಗ? ಇಲ್ಲ. ಹಾ, ಕಾಳಾದಾಗ ಸುಡ್ತಾರೆ. ಎಳಗಾಯಿ ಎಳಕ್ ನೀರು ತುಂಬಿರುವಾಗ ಯಾರು ಸುಡ್ತಾರೆ? ಸುಡಲ್ಲ, ಹಂಗ ಕಚ್ಚ ತೊಳೆದು ತಿಂದು ಬಿಡ್ತಾರೆ. ಅದು ಅದರೊಳಗೆ ಅನಂತ ಅನಂತ ಜೀವಿ ಇನ್ನ ಯಾವಾಗ ಕಾಳಾಗಿರಲ್ಲ ಅವಾಗ ಅನಂತ ಜೀವರಾಶಿ ಅದರಲ್ಲೂ ಇದೆ. ನೀರು ತುಂಬಿಕೊಂಡಿರುವಾಗ ನೀರಿನ ಅಂಶ ಯಾವ್ದ್ರೊಳಗೆ ಜಾಸ್ತಿ ಅಲ್ಲಿ ಸಾಧಾರಣ ವನಸ್ಪತಿ ಕಾಯಕ ಜೀವಿಗಳ ಸಂಖ್ಯೆನೂ ಜಾಸ್ತಿ. ಅದಕ್ಕೆ ವೃತ್ತಿಕರಿಗೆ ಏನೇನು ಬಿಡಬೇಕು ನೋಡಿ, ಐದನೇ ಗುಣಸ್ಥಾನದಲ್ಲಿ 11 ಅವಿರತಿಗಳು ಇದ್ದೇವೆ. ಸ್ಥಾವರ ಸಂಬಂಧಿ ಹಿಂಸೆಯನ್ನು ಬಿಟ್ಟಿಲ್ಲ. ಆದ್ರೇನು ಉಳ್ಳಗಡ್ಡಿ ತಿನ್ನಬಹುದೇನು? ಸ್ಥಾವರ ಕಾಯಕ ಜೀವಗಳನ್ನು ಕೂಡ ಅತಿ ಸ್ಥೂಲ ಪ್ರಮಾಣದಲ್ಲಿ ಯಾವುದರಲ್ಲಿ ಹಿಂಸೆ ಇದೆ ಅವುಗಳನ್ನು ತ್ಯಾಗ ಮಾಡಬೇಕು. ಉಳ್ಳಗಡ್ಡಿ, ಗೆಣಸಿಕಾಯಿ, ಬಟಾಟಿ ವೃತ್ತಿಕರು ತಿನ್ನಲಿಕ್ಕೆ ನಡೆಯಲ್ಲ. ಗಜ್ಜರಿಕಾಯಿ ಮತ್ತು ಮೂಲಂಗಿ, ಮಾಂಗ್ನಿ ಬೇರ್, ಅದು ಮತ್ತೇನು ಫ್ಲವರ್, ಫ್ಲವರ್ ತಿನ್ನಲಿಕ್ಕೆ ಬರಲ್ಲ. ಮ್ಯಾಲೆ ಬೆಳೀತದೆ ಅದು. ಆದರೂ ಕೂಡ ತ್ರಸ್ಸಕಾಯಕ ಜೀವಿಗಳ ರಕ್ಷಣೆಗಾಗಿ, ಅಂದರೆ ನಮ್ಮ ಹತ್ತಿರ ಯಾವ ಇರ್ತದೆ, ತ್ರಸ್ ಹಿಂಸಾ ತ್ಯಾಗಿದೆ, ಸಂಯಮಿದೆ. ತ್ರಸ್ ಹಿಂಸಾ ತ್ಯಾಗ ಸಂಬಂಧಿ ಸಂಯಮಿದೆ, ಎಲ್ಲ ಅನುವೃತ್ತಿದೆ. ಅದಕ್ಕಾಗಿ ಫ್ಲವರ್ ಮೊದಲು ಬಿಡ್ಕೋಬೇಕು. ಬಹಳ ತ್ರಸ್ಸಕಾಯಕ ಜೀವಿಗಳ ಹಿಂಸೆಯಿಂದ ಅದು ಉತ್ಪನ್ನ ಆಗ್ತದೆ. ಫ್ಲವರ್ ಆಮೇಲೆ ಮತ್ತೊಂದು ಬರ್ತದೆ ಕೋಬೀಜ್, ಅದರೊಳಗೂ ಜೀವ ಬಹಳ ಬೀಳ್ತಾವ. ಇನ್ನು ತಿನ್ನಬೇಕು ಅಂತಂದ್ರೆ ಕೆಲವೊಂದನ್ನು ಇಟ್ಟುಕೊಳ್ಳಬಹುದು. ಮುಖ್ಯವಾಗಿ ಯಾವ್ದ್ರದ್ದು ಮಾಡಲಿಕ್ಕೆ ನಡೀತದೆ ಅಂತಂದ್ರೆ, ಈಗ ಚೌಕದಲ್ಲಿ ಯಾವ್ಯಾವ ಮಾಡ್ತೀರಿ, ಬೌಚಿಕಾಯಿ, ಬೆಂಡೆಕಾಯಿ, ಹಿಲ್ಲಿಕಾಯಿ, ಸೌತಿಕಾಯಿ, ಲೌಕಿ, ಡಬು ಮೆಣಸಿಕಾಯಿ, ಕಾರ್ಲಿಕಾಯಿ, ಟೊಮೆಟೊ, ಇಷ್ಟು ಇಟ್ಕೊಂಡ್ರೆ ಸಾಕಲ್ಲ. ಜೀವನದೊಳಗೆ ಏನು ಬೇಕು, ಎಷ್ಟು ತಿನ್ನೋದಿದೆ, ಯಾವ್ಯಾವ ತಿನ್ನೋರು, ಸ್ವಲ್ಪ ಪದಾರ್ಥಗಳನ್ನು ಇಟ್ಕೊಂಡ್ರೆ ಸಾಕು, ಅದರ ಮೇಲೆ ನಡೆಸೋದು. ತಿಂದ್ರೂ ಸಾಯದಿದೆ, ತಿನ್ನದಿದ್ರೂ ಸಾಯದ ಇದೆ. ಅದಕ್ಕಾಗಿ ಜಾಸ್ತಿ ಹಿಂಸೆ ಉಳ್ಳ ಪದಾರ್ಥಗಳನ್ನು ತಿನ್ನದೆ ಸಾಯುವುದೇ ಲೇಸು. ಆದ್ದರಿಂದ ಪಾಪದಿಂದ ಮೊದಲು ಹೇಸು. ಪಾಪದಿಂದ ಹೇಸು, ನುಗ್ಗಿಕಾಯಿ. ನುಗ್ಗಿಕಾಯಿ ಏನಿದೆ, ನುಗ್ಗಿಕಾಯಿ ಏನಿದೆ ಅದರ ಸಿಪ್ಪೆ ದಪ್ಪ ಇರ್ತದೆ, ಆಮೇಲೆ ಕಾಳನೂ ದಪ್ಪ. ಅದರೊಳಗಿರ್ತಕ್ಕಂತಹ ಮುಖ್ಯ ವಸ್ತು ತಿನ್ನುವಂಥದ್ದು ಗಾಬೆ. ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ ಪ್ರಾಪ್ತವಾಗ್ತದೆ. ಅದಕ್ಕಾಗಿ ನಿನ್ನೆ ಹೇಳಿದ್ರಲ್ಲ ಅವಕ್ಷದಲ್ಲಿ ಎಂತ ಅವಕ್ಷ, ಯಾವುದ್ರೊಳಗೆ ಅನುಪ್ಷೇವಿ ಬಹು ಸ್ಥಾವರ ಹಿಂಸಾಕಾರಕ, ಅಂದರೆ ಯಾವುದನ್ನು ತಿನ್ನುವುದರಿಂದ ಹಿಂಸಾಕಾರಕ ಅವಕ್ಷವೆನ್ನುವರು ಅದಲ್ಲ. ಅನಿಷ್ಟಕಾರಕ, ಪ್ರಮಾದಕಾರಕ, ಅನುಪ್ಷೇವಿ ಅದು ಅಲ್ಲ, ತ್ರಸ್ ಹಿಂಸಾಕಾರಕ ಅದು ಅಲ್ಲ, ಅನುಪ್ಷೇವಿಗಳು ತಿನ್ನುವ. ಕೆಳಗೆ ಬಂದಿತ್ತದು ಬರೋಬ್ರೈತಿ. ಅಲ್ಪ ಫಲ್ ಬಹುವಿಘಾತ, ರತ್ನಗಢ ಸಾಕಾಚಾರದಲ್ಲಿ ಬಂದಿದೆ. ಅಲ್ಪ ಫಲ್ ಬಹುವಿಘಾತ ಅನ್ನುವಂತ ಶಬ್ದ ಕೊಟ್ಟಿದ್ದಾರೆ ಅವರು. ಅಲ್ಪ ಫಲ, ತಿನ್ನುವಂತಹ ಫಲ ಅಲ್ಪ ಸಿಕ್ಕಿತು, ಮತ್ತು ಬಹುವಿಘಾತ, ಚಲ್ಲುವಂಥದ್ದು ಜಾಸ್ತಿ, ವಿಘಾತ ಅನ್ನುವಂಥದ್ದು ಜಾಸ್ತಿ, ತಿನ್ನುವಂಥದ್ದು ಕಡಿಮೆ. ನುಗ್ಗಿಕಾಯಿಯಲ್ಲಿ ತಿನ್ನುವ ವಸ್ತು ಕಡಿಮೆ, ಚಲ್ಲುವ ವಸ್ತು ಜಾಸ್ತಿ. ಇನ್ನು ಔಷಧೀಯ ರೂಪದಲ್ಲಿ ಯಾವಾಗಾದರೂ ಒಮ್ಮೆ ಸೇವನೆ ಮಾಡಿದ್ರೂ ಏನು ಅಡ್ಡಿ ಇಲ್ಲ, ಅದೇನು ಗಣನೆಗೆ ಬರುವಂತಹ ವಿಷಯ ಅಲ್ಲ. ಔಷಧಿ ರೂಪದಲ್ಲಿ ಡಾಕ್ಟರ್ ಹೇಳಿದ್ರು ಅದರದ ಸಾರ ತಗೋಬೇಕು, ಈ ರೋಗ ಠೀಕ್ ಆಗ್ತದೆ. ಔಷಧಿ ರೂಪದಲ್ಲಿ ಯಾವುದನ್ನು ತಗೋಬಹುದು, ಆದರೆ ಆಹಾರ ರೂಪದಲ್ಲಿ ಪ್ರತಿನಿತ್ಯ ಉಪಯೋಗ ಮಾಡುವಂತ ವಸ್ತುನು ಅಲ್ಲದು ನುಗ್ಗಿಕಾಯಿ. ಆಮೇಲೆ ಇದು ಮತ್ತೊಂದು ಇಂಥ ವಸ್ತು ನುಗ್ಗಿಕಾಯಿ, ಸೀತಾಫಲ. ಸೀತಾಫಲನು ಕೂಡ ತಿನ್ನುವಂತ ವಸ್ತು ಕಡಿಮೆ ಸಿಗ್ತದೆ ಮತ್ತು ಚೆಲ್ಲುವಂತಹ ವಸ್ತು ಜಾಸ್ತಿ ಇರ್ತದೆ. ಅದಕ್ಕಾಗಿ ವನಸ್ಪತಿ ಜೀವಿಗಳ ಘಾತ ಅದರೊಳಗೆ ಜಾಸ್ತಿ ಇದೆ. ಅಂದ್ರೆ ನಿಗೋಧಿ ಜೀವಿಗಳ ಇದು ಜಾಸ್ತಿ ಇದೆ ಅಂತಲ್ಲ, ವೆಸ್ಟೇಜ್ ಜಾಸ್ತಿ ಇದೆ. ಹಿಂಸೆ ಪ್ರತ್ಯೇಕ ವನಸ್ಪತಿ ಕಾಯಕ ಜೀವದ ಹಿಂಸೆ ಅಂತೂ ಇದ್ದೇ ಇದೆ. ಇನ್ನು ನಿಗೋಧಿ ಜೀವಿಗಳ ಹಿಂಸೆ ಕಡಿಮೆಯಾಗಿದ್ದರೂ ಅಲ್ಪಫಲ ಬಹುವಿಘಾತ, ಯಾವುದರಲ್ಲಿ ನಾವು ಚಲ್ಲುವಂಥದ್ದನ್ನು ಜಾಸ್ತಿ ಮಾಡ್ತೀವಿ ಮತ್ತು ತಿನ್ನುವಂಥದ್ದನ್ನು ಕಡಿಮೆ ಮಾಡ್ತೀವಿ ಅಂತಹ ವಸ್ತುಗಳನ್ನು ಬಳಸಿಕೊಳ್ಳಬಾರದು, ಈ ತರ ಹೇಳಿದರು. ಈ ಕೆಲವೊಂದು ವಸ್ತುಗಳನ್ನು, ಅದೇ ರಾಮಫಲ, ತಿನ್ನುವಂತಹ ವಸ್ತು ಜಾಸ್ತಿ ಇರ್ತದೆ, ಚಲ್ಲುವಂಥದ್ದು ಬಹಳ ಕಡಿಮೆ ಇರ್ತದೆ, ಬೀಜಗಳು ಕೂಡ ಕಡಿಮೆ, ಸಿಪ್ಪೆನೂ ಕೂಡ ಕಡಿಮೆ, ಆದರೆ ತಿನ್ನುವ ವಸ್ತು ಜಾಸ್ತಿ ಸಿಗುತ್ತದೆ, ಅದನ್ನು ಉಪಯೋಗಿಸಬಹುದು ವರ್ತಿಕರು. ಆದರೆ ಸೀತಾಫಲ ಉಪಯೋಗಿಸಬಾರದು, ಕೌಟ್ಯನಕಾಯಿ, ಅದರೊಳಗೆ ಏನಿರ್ತದೆ, ಚಲ್ಲುವಂಥದ್ದು ಮತ್ತು ಸ್ವೀಕಾರ ಮಾಡುವಂಥದ್ದು ಜಾಸ್ತಿ ಇದೆಯೋ, ಯಾವುದು ತಿನ್ನುವಂಥದ್ದು ಜಾಸ್ತಿ ಇದೆ ಅಡ್ಡಿ ಇಲ್ಲ, ಅದು ಅದು ಭಕ್ಷ್ಯ ಇದೆ, ಅದು ಭಕ್ಷ್ಯ ಇದೆ. ಕಲ್ಲಂಗಡಿ ಕಾಯಿ ಏನಿದೆ, ವೃತ್ತಿಕರು ಅದನ್ನ ಸೇವನೆ ಯಾಕೆ ಮಾಡುವುದಿಲ್ಲ ಅಂತಂದ್ರೆ ಅದರೊಳಗೆ ನೀರಿನ ಅಂಶ ಜಾಸ್ತಿ, ಪ್ರಾಸುಕ್ ಮಾಡಲಿಕ್ಕೆ ನಡೆಯಿಲ್ಲ ಅದನ್ನ. ಪ್ರಾಸುಕ್ ಮಾಡಬಹುದೇನು, ಬೊಂಬೈ ಮಿಠಾಯಿ ಇದ್ದಂಗೆ ಇರ್ತದೆ ಅದು, ತಿಂದು ತಿಂದ ಹಾಗೆ ಅನಿಸ್ತದೆ, ಅದು ಹೊಟ್ಟೆ ತುಂಬುತ್ತದೆ, ನೀರು ಕೊಡ್ದಂಗ ಅದು. ಅದರೊಳಗೆ ನೀರಿನ ಪ್ರಮಾಣ ಅಂದರೆ ಆ ಫಲದ ರಸ, ಅದು ರಸದ ಪ್ರಮಾಣ ಹೆಚ್ಚಿದೆ, ಪ್ರಾಸುಕ್ ಮಾಡೋದು ಅಸಾಧ್ಯ. ಆಮೇಲೆ ಅದರ ಕೆಲವೊಬ್ರು ಏನ್ ಹೇಳ್ತಾರೆ ಅಂತಂದ್ರೆ ಅದು ಕೆಂಪಿರ್ತದೆ, ಒಂಥರ ಕಾಣ್ತದೆ, ಆ ಥರದ ವಿಚಾರ ಮಾಡಿದ್ರೆ ಬೇರೆ ವಿಷಯ. ಹೀಟ್ ಕಮ್ಮಿ ಮಾಡ್ತದೆ, ಇನ್ನು ಅದರೊಳಗೆ ಹುಳಾನು ಬೀಳ್ತಾವ, ಕೊನೆಗೆ ಬೀಳ್ತಾವಲ್ಲ, ಬೀಳ್ತಾವ ಹತ್ರ ಬಹಳ ದಿವಸ ಆಯ್ತು ಅಂದ್ರೆ ಬೀಳ್ತಾವ, ಬಹಳ ದಿನ ತಾಳಂಗಿಲ್ಲ. ಅದರೊಳಗೆ ತ್ರಸ ಜೀವಗಳು ಉತ್ಪನ್ನ ಆಗಬಹುದು, ಎಲ್ಲ ತರ ಆಗ್ತವು, ಹೆಚ್ಚು ದಿನ ಆದ ನಂತರ. ಇಷ್ಟು ವಿಷಯಗಳನ್ನು ವ್ರತ ಪ್ರತಿಮಾಧಾರಿ ಶ್ರಾವಕರು ಇಷ್ಟು ವಿಷಯಗಳನ್ನು ಅಧ್ಯಯನ ಮಾಡಬೇಕು, ಇದನ್ನು ಓದಿ ತಿಳ್ಕೊಳ್ಬೇಕು, ಕೇಳಬೇಕು, ಚರ್ಚಾ ಮಾಡಬೇಕು, ನಂತರ ಶಕ್ತ್ಯಾನುಸಾರವಾಗಿ ಇದರೊಳಗೆ ಯಾವುದನ್ನು ಮುಖ್ಯವಾಗಿ ಎಲ್ಲ ಬಿಡಬೇಕು ಅವುಗಳನ್ನಂತೂ ಬಿಟ್ಟೇ ಬಿಡಬೇಕು, ಯಾವುಗಳನ್ನು ಇಟ್ಟುಕೊಳ್ಬೇಕು, ಯಾವುಗಳನ್ನು ಔಷಧಿಯ ರೂಪದಲ್ಲಿ ಇಟ್ಟುಕೊಳ್ಬೇಕು, ಯಾವುಗಳನ್ನು ನಾವು ಆಹಾರದ ಸಂಬಂಧವಾಗಿ ಇಟ್ಟುಕೊಳ್ಬೇಕು ಅವುಗಳನ್ನು ಶಕ್ತ್ಯಾನುಸಾರವಾಗಿ ಇಟ್ಕೊಳ್ಳೋದು, ಬಾಕಿ ಎಲ್ಲ ತ್ಯಾಗ ಮಾಡೋದು. ಇನ್ನು ತಿನ್ನುವುದರಲ್ಲಿ ಎಲ್ಲ ತಿನ್ನುವಂಥದ್ದು ಬಹಳಷ್ಟಿದೆ, ಅದನ್ನೆಲ್ಲ ಏನು ಸೇವನೆ ಮಾಡೋಲ್ಲ, ಅದರಲ್ಲಿಂದ ಕೆಲವೊಂದು ಪದಾರ್ಥಗಳನ್ನು ಇಟ್ಕೊಳ್ಬಹುದು, ಬಾಕಿ ತ್ಯಾಗ ಮಾಡಬಹುದು. ತ್ಯಾಗ ಮಾಡಿದ್ರೂ ಸಾಯ್ದಿದೆ, ಮಾಡದಿದ್ರೂ ಸಾಯ್ದಿದೆ, ಅದಕ್ಕಿಂತ ತ್ಯಾಗ ಮಾಡಿ ಸಾಯುವುದೇ ಲೇಸು, ಹಿಂಸೆಯಿಂದ ಹೇಸು. ಅನಾನಸ್, ಅನಾನಸ್ ಭಕ್ಷ್ಯ ತಗೋಬಹುದು, ಅದನ್ನ ಅನಾನಸ್, ಅನಾನಸ್ ಮತ್ತೊಂದು ಇರ್ತದೆ ನೋಡಿ, ಅದು ಏನದು ತರಬೂಜ್ ಅಲ್ಲ, ಎಷ್ಟು ದೊಡ್ಡದಾಗುತ್ತೆ, ಹಲಸಿನಕಾಯಿ, ಹಲಸಿನಕಾಯಿ, ಹಲಸಿನಕಾಯಿಯಲ್ಲಿ ಅದು ಕ್ಷೀರಕಾರಕ, ಹಾಲಿರ್ತದೆ ಅದರೊಳಗೆ, ಕಚ್ಚಾ ಇರುವಾಗ ಹಾಲಿರುತ್ತೆ, ಕ್ಷೀರಿಫಲ ಅದು. ಈ ಕ್ಷೀರಿ ಫಲಗಳನ್ನು ಕೂಡ ಶಾಸ್ತ್ರದಲ್ಲಿ ಚರ್ಚೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಇವುಗಳಿಗೆ ಸ್ವಲ್ಪ ಟೈಮ್ ಆಯಿತು ಅಂತಂದ್ರೆ ಇವು ಅಭಕ್ಷ್ಯ ಆಗಿಬಿಡ್ತಾವ, ಬಹಳ ಕಡಿಮೆ ಸಮಯ ಇವು ಭಕ್ಷ್ಯ ಉಳಿತಾವ, ಪಕ್ವ ಆದ ತಕ್ಷಣ ಸ್ವಲ್ಪ ಅದರೊಳಗೆ ವ್ಯತ್ಯಾಸ ಆಗಿಬಿಡ್ತು, ಲೇಟ್ ಆಯಿತು ಅಂತಂದ್ರೆ ದ್ವೀಂದ್ರಿಯ ಜೀವಗಳ ಉತ್ಪತ್ತಿ ಆಗ್ತದೆ. ಯಾವುದು? ಹಲಸಿನಕಾಯಿ. ಹಲಸಿನಕಾಯಿ ಈ ಕಡೆ ಬರೋದು ಕಮ್ಮಿ, ಬೆಳೆಯಲಿಲ್ಲಿ. ಆ ಕಡೆ ಧರ್ಮಸ್ಥಳ ಸೈಡ್ ಬಹಳ ಬೆಳೀತದೆ ಹಲಸಿನಕಾಯಿ. ಹಾ, ಈ ಹಲಸಿನಕಾಯಿ ಬಹಳ ದೊಡ್ಡದಾಗ್ತದೆ. ಹಾ, 4 ಮಂದಿ ಕೋಡಿ ಹೆಚ್ಚಿದ್ರು ಎತ್ತಲ್ಲದು, ಅಷ್ಟು ದೊಡ್ಡ ಫಲ ಅದು. ಅಕಡೆ ಬೆಳೀತಾವ ಧರ್ಮಸ್ಥಳ ಸೈಡ್, ಇವು ಸಣ್ಣ ಆಗ್ತಾವ, ಈ ಕಡೆ ಇಟ್ಟಿಟ್ಟಿಟ್ಟ ಆಗ್ತಾವ ಅಷ್ಟೇ. ಅಕಡೆ ಬಹಳ ದೊಡ್ಡ ಆಗ್ತಾವ. ಅಲ್ಲಿ ಮಣ್ಣಿನ ವಿಶೇಷತೆ ಅದು. ಅದ ಹಾಗೇನಿಲ್ಲ, ತಿನ್ನು ವಸ್ತು ಜಾಸ್ತಿ ಇದೆ ಅದರೊಳಗೆ. ತಾಟಿ ಬಹಳ ಮಟ್ಟಿ ಅದರದ್ದು, ಆದರೂ ಬೀಜ ಇರ್ತದೆ ಒಂದೊಂದು ಬೀಜಗಳಿಗೆ. ಕಚ್ಚಾ ಇದ್ರೆ ಸೌತಿಕಾಯಿ. ಹಣ್ಣಾದ್ರೆ ಕುಟ್ಟಿಕಾಯಿ. ಕಚ್ಚಾ ಇದ್ರೆ ಸೌತಿಕಾಯಿ. ಎಳನೀರು, ಎಳನೀರನ್ನ ಪ್ರಾಸುಕ್ ಮಾಡಿ ಸೇವನೆ ಮಾಡಬಹುದು. ಅಂದ್ರೆ ಪ್ರಾಸುಕ್ ಮಾಡುವಂತ ಒಂದು ವಿಧಿ ಇದೆ, ಆ ವಿಧಿಯಿಂದ ಪ್ರಾಸುಕ್ ಮಾಡಬೇಕು. ರೌಗಿಯಿಂದ ಮಾಡಬಹುದು, ಮಜ್ಜಿಗೆಯನ್ನ ಮಥಿಸಿದ ಹಾಗೆ ಅದನ್ನು ಮಂಥನ್ ಮಾಡಬೇಕು. ಮಂಥನ್ ಮಾಡಿದ ನಂತರ ಪ್ರಾಸುಕ್ ಆಗಬಹುದು. ಆ ತರನೂ ಆಗ್ತದೆ. ಒಟ್ಟು ಘರ್ಷಣೆ ಆಗಬೇಕು ಅದು, ಇಲ್ಲಾಯ್ತು ಸೂಕ್ಷ್ಮ ಗರಂ ಮಾಡಿದ್ರೆ ಅದೆಲ್ಲ ಕೆಟ್ಟ ಹೋಗ್ತದೆ ಅಂತ ಹೇಳ್ತಾರೆ. ಯಾವ ವಿಧಿಯಿಂದ ಮಾಡಬೇಕು ಆ ವಿಧಿಯಿಂದ ಮಾಡಬಹುದು ಅದನ್ನು. ಲವಂಗ ಹಾಕೋದು ಏನು ನಿಜವಾದ ಪದ್ಧತಿ ಅಲ್ಲ. ಲವಂಗ ಹಾಕಿದ್ರೆ ಒಂದು ಮೂಲೆಯೊಳಗೆ ಹೋಗಿ ಕೂತದೆ ಅದು, ಏನು ಪ್ರಾಸುಕಾಯ್ತು, ಒಂದು ಮೂಲೆಯೊಳಗೆ ಹೋಗಿ ಕೂತ್ಕೊಳ್ಳೋದು ಲವಂಗ. ಪುಡಿ ಮಾಡಿ ಹಾಕಿದ್ರೂ ಅದರ ಸ್ವಾದ ಚೇಂಜ್ ಆಗಬಹುದು, ಆದರೆ ಜೀವ ಇರಲ್ಲ ಅನ್ನೋದು ಏನು ಗ್ಯಾರಂಟಿ? ಸ್ವಾದಷ್ಟು ಚೇಂಜ್ ಆಗಬಹುದು, ಜೀವ ಇರಲ್ಲ ಅನ್ನೋದು ಏನು ಗ್ಯಾರಂಟಿ ಇದೆ? ಯಾವ್ದ ತಗೋತಾರಲ್ಲ, ಪ್ರಾಸುಕಿದ್ರೆ ತಗೋತಾರು. ಶ್ರಾವಕರೇನ್ ತಗೋತಾರು, ಮ್ಯಾಲಿನ ಮ್ಯಾಲಿನ ಕಡಿತಾರು, ಆತರ ಒಂದು ಪೈಪ್ ಹಾಕ್ತಾರು, ಜಗ್ತಾರು ಡೈರೆಕ್ಟ್. ಅದೇನು ಕಡ್ಡಿ ಹಾಕ್ತಾರಲ್ಲ, ಪೈಪ್ ಕಡ್ಡಿ, ಸ್ಟಾರ್ ಸ್ಟ್ರಾ. ಯಾವುದನ್ನು ವೃತ ಪ್ರತಿಮೆ ಎನ್ನುತ್ತಾರೆ? ಇದಾಯ್ತು. ಅನುವೃತಗಳು ಯಾವುವು? ಅಹಿಂಸಾನುವೃತ ಇದರ ಬಗ್ಗೆ ಆಯಿತು. ಇನ್ನು ಪ್ರಯೋಜನವಿಲ್ಲದೆ ಸ್ಥಾವರ ಜೀವಿಗಳ ಹಿಂಸೆಯನ್ನು ಮಾಡದಿರುವುದು ನೋಡ್ರಿ, ಅಹಿಂಸಾನುವೃತದ ಲಕ್ಷಣ ಸರಿಯಾಗಿ ನೋಡ್ಕೊಳ್ಳಿ. ಸಂಕಲ್ಪಪೂರ್ವಕ ತ್ರಸ ಜೀವಿಗಳ ಹಿಂಸೆಯನ್ನು ಮನವಚನಕಾಯಿಗಳಿಂದ ಮಾಡದಿರುವುದು ಮತ್ತು ಪ್ರಯೋಜನವಿಲ್ಲದೆ ಸ್ಥಾವರ ಜೀವಿಗಳ ಹಿಂಸೆಯನ್ನು ಮಾಡದಿರುವುದು. ಪ್ರಯೋಜನ ಇಲ್ಲದೆ ಏನೂ ಕೆಲಸ ಇಲ್ಲ, ಏನಿಲ್ಲ, ಹೆಚ್ಚು ಅದನ್ನು ವೇಸ್ಟ್ ಮಾಡ್ತಾ ಇದ್ದೀವಿ, ಹಾಗಾಗಬಾರದು. ಗಿಡ ಒಂದು ವನಸ್ಪತಿಯಾಗಲಿ, ಗಿಡ ಆಗಲಿ, ಅಥವಾ ನೀರಾಗಲಿ, ಗಾಳಿಯಾಗಲಿ, ಪಂಖ ಹಚ್ಚಿ ಆಗಿಬಿಟ್ಟು ಬಿಡೋದು, ಹೋಗೋದು, ಪ್ರಮಾದ ಮಾಡೋದು, ಪಂಖ ಹಚ್ಚಿದಾಗ ವಾಯುಕಾಯಿಕ ಜೀವಿಗಳ ಹಿಂಸೆ ಬಹಳ ಜಾಸ್ತಿ ಆಗ್ತದೆ ಅಲ್ಲ. ವ್ಯರ್ಥವಾಗಿ ಬಿಡಬಾರದು, ಅಲ್ಲಿ ದೋಷ ಆಗ್ತದೆ. ಅನುವೃತ್ತದಲ್ಲಿ ಪಂಖ ಗಾಳಿ ತಗೋತೀರಿ ಅಂತಂದ್ರೆ ಏನು ಅಡ್ಡಿಯಲ್ಲ, ಆದರೆ ವೇಸ್ಟ್ ವ್ಯರ್ಥವಾಗಿ ಏನು ಹಿಂಸೆ ಆಗ್ತದೆಯಲ್ಲ, ಅದನ್ನು ತಡೆಗಟ್ಟಲೇಬೇಕು. ವೃತ್ತಿಕರು ವ್ಯರ್ಥ ಹಚ್ಚಿಬಿಡೋದಿಲ್ಲ ಪಂಖ. ಆದರೆ ಶ್ರಾವಕರು ಯಾವಾಗ ವ್ಯರ್ಥ ಹಚ್ಚಲು ಗೊತ್ತಾ, ಬಿಲ್ ಜಾಸ್ತಿ ಬರ್ತದೆ ಅಂತ ಹಿಂಸೆ ಆದರೆ ಆಗಲಿ. ಅದು ಕರೆಂಟ್ ಫ್ರೀ ಕೊಟ್ಟಿದ್ರೆ ಏನು ಅಡ್ಡಿಯಿಲ್ಲ, ಛತ್ತ ಕೂರಿದ್ರು ಅಷ್ಟೇ. ಹಿಂಸೆಯಿಂದ ಭಯ ಇರಬೇಕು ವೃತ್ತಿಕರಿಗೆ. ಹೌದು, ಅದು ರೊಕ್ಕ ಹೆಚ್ಚು ಸುಟ್ರಿ ಅಂತಂದ್ರೆ ರೊಕ್ಕ ಅವರು ಜಾಸ್ತಿ ವೇಸ್ಟ್ ಆಗ್ತಾವ. ನೀರನ್ನ ಸೀಮಿತವಾಗಿ ಉಪಯೋಗಿಸ್ಕೊಳ್ಳೋದು, ಎಷ್ಟು ಸ್ನಾನ ಮಾಡಲಿಕ್ಕೆ ಬೇಕು ಅಷ್ಟೇ ಸ್ನಾನ ಮಾಡಬೇಕು, ಅಷ್ಟರಲ್ಲಿ ಮುಗಿಸ್ಬೇಕು. ಅದನ್ನ ವ್ಯವಸ್ಥಿತ ಸ್ನಾನ ಮಾಡಿದ್ರೆ ಸ್ವಲ್ಪ ನೀರಿನಲ್ಲಿ ಮಾಡಬಹುದು, ಮತ್ತು ಲಕ್ಷ ಕೊಡಲಿಲ್ಲ ಅಂತಂದ್ರೆ ನೀರಿನ ಕಡೆಗೆ ಬಾರಡಿ, ಎರಡು ಬಾರಡಿ, ಮೂರು ಬಾರಡಿ, ನಾಲ್ಕು ಬಾರಡಿ, ಚಲ್ಲಕ್ಕೊಂದು ಬಾರಡಿ, ಹಾಕೋಕ್ಕೊಂದು ಬಾರಡಿ, ಬಟ್ಟೆಗಳನ್ನು ಒಗೆಯುವಾಗ, ವಸ್ತ್ರಗಳನ್ನು ಸ್ವಚ್ಛ ಮಾಡುವಾಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನೇ ಉಪಯೋಗಿಸಬೇಕು, ಹೆಚ್ಚು ಚೆಲ್ಲಾಡಬಾರದು. ಹಂಗ್ ಮಾಡಬಹುದಲ್ಲ, ಮಾಡ್ಲಿಕ್ಕೆ ಬರಲ್ಲ. ಇದನ್ನೇ ಅನುವೃತ ಅಂತಾರೆ. ಇದು ಐದನೇ ಗುಣಸ್ಥಾನ. ಆತರ ಮಾಡಿದ್ರೆ ಅಂತಂದ್ರೆ ಎಂಟು ಬಹುದೊಳಗೆ ಮೋಕ್ಷ ಹೋಗೋದು ಗ್ಯಾರಂಟಿ, ಸ್ತ್ರೀ ಪರ್ಯಾಯ ಸಿಗುವುದಿಲ್ಲ ಅನ್ನೋದು ಗ್ಯಾರಂಟಿ. ಸಮ್ಯಕ್ ದರ್ಶನ ಸಹಿತ ಮಾಡಬೇಕು, ಭಾವವೃತ ಸಹಿತ ಮಾಡಬೇಕು, ದ್ರವ್ಯವೃತ ಪಾಲಿಸಬೇಕು. ಇದು ದ್ರವ್ಯವೃತ. ಯಾಕೆ ಮಾಡಬಾರದು? ಗ್ಯಾರಂಟಿ ಇದೆ ಅಂದಮೇಲೆ ಯಾಕೆ ಮಾಡಬಾರದು? ಕಡಿಮೆಯಿಂದ ಕಡಿಮೆ ಮೂರು ಭವದಲ್ಲಿ, ಜಾಸ್ತಿಯಿಂದ ಜಾಸ್ತಿ ಎಂಟು ಭವದಲ್ಲಿ, ಒಂದು ಭವದಲ್ಲಿ ಅನುವೃತವನ್ನು ಪಾಲನೆ ಮಾಡಿದರೂ ಇಷ್ಟೊಂದು ಸುಖ ಇದೆ ಅಂದಮೇಲೆ, ಶಾರ್ಟ್ಕಟ್ ಮೋಕ್ಷ ಪ್ರಾಪ್ತಿ ಇದೆ ಅಂದಮೇಲೆ ಯಾಕೆ ಮಾಡಬಾರದು? ಪ್ರಮಾದ ಬಿಡಬೇಕು. ಮನುಷ್ಯ ಪ್ರಮಾದ ಬಿಟ್ಟ ಅಂತಂದ್ರೆ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರಮಾದ ಇತ್ತು ಅಂತಂದ್ರೆ ಯಾವುದು ಬೇಡ ಆಗುತ್ತೆ. ಆಲ್ಸಿ ಪ್ರಮಾದೇವ ಮನುಷ್ಯಾನಾಂ ಶತ್ರು, ಪ್ರಮಾದವೇ ಮನುಷ್ಯನ ಶತ್ರು. ಅದು ಏನನ್ನೂ ಮಾಡುಗೊಡಲ್ಲ. ಇದು ಪ್ರಮಾದ. ಇನ್ನು ವೃತ್ತಿಗಳು ಯಾರಿಗೂ ನಾಚಬಾರದು, ಸಂಕೋಚ ಪಡಬಾರದು ಅನ್ನುವಂಥದ್ದು ಅವರ ಲಕ್ಷಣಾಗಿರಬೇಕು, ಅವರಲ್ಲಿ ಗುಣ ಇರಬೇಕು. ಅದು ನಾವು ನಮಗೋಸ್ಕರ ನಮ್ಮ ಧರ್ಮವನ್ನು ನಮ್ಮ ಕಲ್ಯಾಣಕ್ಕಾಗಿ ಮಾಡುವಾಗ ಬೇರೆಯವರು ನಮ್ಮ ಧರ್ಮದ ಈ ಚಟುವಟಿಕೆಗಳನ್ನು ನೋಡಿ ಏನಾದರೂ ಟಂಟು ಹೊಡಿತಿದ್ರು ಅಂತಂದ್ರೆ ನಿಮ್ದೇನು ಹೊಂಟಿದೆ ಗಂಟ, ನಮ್ಮ ಧರ್ಮವನ್ನು ನಾವು ಬಿಡೋದಿಲ್ಲ. ನಾವು ಜ್ಞಾನಿಗಳು, ನಾವು ತಿಳಿದವರು, ಅವರು ಅಂತಾರೆ ಅಂತ ಹೇಳಿಬಿಟ್ಟು ಧರ್ಮ ಬಿಡೋದಿದೆ ಇಲ್ಲ. ತಿಳಿದವ್ರೆ ಯಾಕಂತಾರಂದ್ರೆ ನೀವು ಎಷ್ಟು ಗಚ್ಚಿದ್ದೀರಿ ನೋಡು ಸಲುವಾಗಿ ಅಂತಾರು, ನೀವು ಎಷ್ಟು ತಿಳಿದ್ದೀರಿ ಅದನ್ನು ನೋಡು ಸಲುವಾಗಿ ಅಂತಾರು. ಹಿಂಗೆ ಯಾಕೆ ವಿಚಾರ ಮಾಡಬಾರದು? ನಮ್ಮದು ಪರೀಕ್ಷಾ ಮಾಡೋ ಸಲುವಾಗಿ ಅಂತಾರು ಅಂತ ಹಿಂಗೆ ಯಾಕೆ ನಾವು ವಿಚಾರ ಮಾಡಬಾರದು? ಅಥವಾ ನಾವು ಯಾರಿಗ್ರ ಅಂದಿರಬಹುದು, ತಿಳಿದಾಗ ಅಂದಿರಬಹುದು, ಅಂಥ ಕರ್ಮ ನಾವು ಕಟ್ಕೊಂಡಿದ್ದೀವಲ್ಲ, ಅದು ಕರ್ಮ ಉದಯದಲ್ಲಿ ಬಂದಿದೆ, ಅದಕ್ಕಾಗಿ ಇವರೆಲ್ಲ ತಿಳಿದ್ರೂ ಕೂಡ ತಿಳಿದವರೇ ಅಂತಾ ಇದ್ದಾರೆ ಅಂತ ಈ ತರ ಯಾಕೆ ವಿಚಾರ ಮಾಡಬಾರದು? ಇದು ವಿಪಾಕ ವಿಷಯ ಧರ್ಮ ಧ್ಯಾನ. ಜ್ಞಾನಿ ಮನುಷ್ಯರಿಗೆ, ಜ್ಞಾನಿ ಮನುಷ್ಯರು ಏನಾದರೂ ಅಂತ ಇದ್ದಾರಂತಂದ್ರೆ, ತಿಳಿದವರು ಅಂತ ಇದ್ದಾರಂದ್ಮೇಲೆ ನಂದ ಕರ್ಮದ ಉದಯ ಇದೆ ಅಂತ ಈ ತರ ಯಾಕೆ ವಿಚಾರ ಮಾಡಬಾರ್ದು? ನನ್ನದೇ ಕರ್ಮ ಪಾಪ ಕರ್ಮದ ಉದಯ ಇದೆ, ಅದಕ್ಕಾಗಿ ಜ್ಞಾನಿಗಳು ಕೂಡ ಹೀಗೆ ಅಂತ ಇದ್ದಾರೆ ಅಂತ ಯಾಕೆ ವಿಚಾರ ಮಾಡಬಾರ್ದು? ನಾವು ಈ ತರದ ವಿಚಾರಕ್ಕೆ ಯಾವ ಧರ್ಮ ಧ್ಯಾನ ಅಂದಿದ್ದಾರೆ? ವಿಪಾಕ ವಿಷಯ ಧರ್ಮ ಧ್ಯಾನ ಚೌವಿಷ್ಠಾನದಲ್ಲಿ ಕೇಳ್ತಾ ಇದ್ದೀರಲ್ಲ ಬೆಳಿಗ್ಗೆ, ವಿಪಾಕ ವಿಷಯ ಧರ್ಮ ಧ್ಯಾನ ಇದು. ಇದರಲ್ಲಿ ಅಸಂಖ್ಯಾತ ಗುಣಿತ ಕರ್ಮ ನಿರ್ಜರ ಇದೆ. ಈ ತರ ವಿಚಾರ ಮಾಡಿದ್ರೆ ಗುಣಶ್ರೇಣಿ ನಿರ್ಜರ ಇದೆ. ನಾಲ್ಕನೇ ಗುಣಸ್ಥಾನದಲ್ಲಿ ಇಲ್ಲದು ಐದನೇ ಗುಣಸ್ಥಾನದಲ್ಲಿದೆ. ಐದನೇ ಗುಣಸ್ಥಾನದವರು ಯಾರಾದರೂ ನಿಮ್ಗಂತಾರೇನು ಹೀಗೆ? ಯಾರು ಅನ್ನಲಿಕ್ಕೆ ಸಾಧ್ಯಲ್ಲ. ವೃತ್ತಿ ವೃತ್ತಿಕರಿಗೆ ಏನೂ ಅನ್ನೋಲ್ಲ, ಅವೃತ್ತಿಗಳು ವೃತ್ತಿಕರಿಗೆ ಅಂತಾರೆ. ಆಮೇಲೆ ಅವೃತ್ತಿಕರಿಗೆ ಅಜ್ಞಾನಿ ಅಂತಲೇ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಒಬ್ಬರು ಐದನೇ ಗುಣಸ್ಥಾನವರ್ತಿ, ಒಬ್ಬರು ನಾಲ್ಕನೇ ಗುಣಸ್ಥಾನವರ್ತಿ. ಅವರೇನು ಜ್ಞಾನಿಗಳಾದರು ಅಂದ್ರೆ ಅನ್ಬಹುದು. ಯಾರಲ್ಲಿ ಸಂಯಮ ಇಲ್ಲ ಅವರು ಸಂಯಮಿಗಳನ್ನು ನೋಡಿದ್ರು ಅಂತಂದ್ರೆ ಅಸಂಯಮದ ಕಡೆಗೇನೆ ಎಳೆ ಅವರಲ್ಲ, ಸಂಯಮಿಗಳನ್ನ ಅಸಂಯಮದ ಕಡೆಗೇನೆ ಎಳೆಯವರು. ಆ ತರ ನಾವು ಚಿಂತನೆ ಮಾಡ್ಕೋಬೇಕು. ನಾವು ವೃತ್ತಿಕರಿದ್ದೇವೆ ಅಂತ ಅಂದಮೇಲೆ ಆ ವೃತ್ತಿಗಳಿದ್ದಾರೆ ಏನಾದರೂ ಅಂತಾರೆ, ಅವ್ರಿಗೇನು ಸಂಯಮದ ಅನುಭೂತಿ ಇಲ್ಲ. ಅಜ್ಞಾನಿಗಳಿದ್ದಾರೆ, ಸಂಯಮದ ವಿಷಯದಲ್ಲಿ ಏನೂ ಜ್ಞಾನ ಇಲ್ಲ ಅವರಿಗೆ, ಅದಕ್ಕಾಗಿ ಅವರು ಸಂಯಮವನ್ನು ಬಿಟ್ಟಿಲ್ಲ. ಅಜ್ಞಾನ ಇರುವುದರಿಂದ ಬಿಟ್ಟಿಲ್ಲ, ಪಾಪದಲ್ಲಿ ಇನ್ನೂ ಭಯ ಹುಟ್ಟಿಲ್ಲ, ಅದಕ್ಕಾಗಿ ಅಜ್ಞಾನಿ ಇದ್ದಾರೆ ಇವರು. ಅವರಿಂದ ನಾವು ಯಾಕೆ ಸಂಕೋಚ ಪಡಬೇಕು, ನಾವು ಯಾಕೆ ದುಃಖಿಯಾಗಬೇಕು, ನಾವು ನಮ್ಮ ಧರ್ಮವನ್ನು ಯಾಕೆ ನಿಲ್ಲಿಸಬೇಕು? ಈ ತರ ವಿಚಾರ ಮಾಡೋದು, ಚಿಂತನೆ ಮಾಡೋದು, ಇದು ವಿಪಾಕ ವಿಷಯ ಧರ್ಮ ಹೈಯೆಸ್ಟ್ ಧರ್ಮ ಧ್ಯಾನ ಇದು. ಶ್ರಾವಕ ಅವಸ್ಥೆಯಲ್ಲಿ ಒಂದು ವೇಳೆ ಇಂಥ ವಿಚಾರವನ್ನು ಮಾಡ್ಕತ್ರಿ ಅಂತಂದ್ರೆ ಇದು ಎಂಥ ಧರ್ಮ ಧ್ಯಾನ? ವಿಪಾಕ ವಿಷಯ ಧರ್ಮದ ಧ್ಯಾನದ ಮೇಲೆ ಒಂದು ಧರ್ಮ ಧ್ಯಾನ ಇದೆ. ಯಾವ್ದ್ಯಾವುದು? ಸಂಸ್ಥಾನ ವಿಷಯ, ಸಂಸ್ಥಾನ ವಿಷಯ ಧರ್ಮ ಧ್ಯಾನ ಅದು ಮುನಿಗಳಿಗಿದೆ. ಆದರೆ ಶ್ರಾವಕ ಅವಸ್ಥೆಯಲ್ಲಿ ಹೈಯೆಸ್ಟ್ ಧರ್ಮ ಧ್ಯಾನ ಅಂದರೆ ಯಾವುದು? ಮುನಿಗಳಿಗೆ ಸಂಸ್ಥಾನ ವಿಷಯ ಧರ್ಮ ಧ್ಯಾನ ಹೈಯೆಸ್ಟ್ ಇದೆ, ಶ್ರಾವಕರಿಗೆ ವಿಪಾಕ ವಿಷಯ ಧರ್ಮ ಧ್ಯಾನ ಹೈಯೆಸ್ಟ್ ಇದೆ. ಅಂದ್ರೆ ಯಾವ ಧರ್ಮ ಧ್ಯಾನ ಹೈಯೆಸ್ಟ್ ಇದೆ ಅದರೊಳಗೆ ಅಷ್ಟೇ ಕರ್ಮ ನಿರ್ಜನೂ ಇದೆ. ಹೈಯೆಸ್ಟ್ ನೌಕರಿ ಸರ್ವಿಸ್ ಮಾಡಿದ್ರೆ ಅಂತಂದ್ರೆ ಪಗಾರನು ಹೈಯೆಸ್ಟ್ ಇರ್ತದೆಯಲ್ಲ. ಆತರ ಶ್ರಾವಕ ಧರ್ಮದಲ್ಲಿ ಹೈಯೆಸ್ಟ್ ಯಾವುದು? ವಿಪಾಕ ವಿಷಯ. ಆಮೇಲೆ ಕರ್ಮ ನಿರ್ಜರಿ ಎಷ್ಟು? ಹೈಯೆಸ್ಟ್ ಇರುವುದಲ್ಲ. ನಾಲ್ಕನೇ ಗುಣಸ್ಥಾನದಲ್ಲಿ ಇರುವಾಗ ಶ್ರಾವಕರಿಗೆ ಎಷ್ಟು ಧರ್ಮ ಧ್ಯಾನಗಳು? ಎರಡು. ಯಾವ್ಯಾವು? ಆಜ್ಞಾ ವಿಷಯ, ಅಪಾಯ ವಿಷಯ. ಇನ್ನು ಅಪಾಯ ವಿಷಯ ಒಂದೇ ಇದೆಯಲ್ಲ, ಎರಡೇ ಇದೆ. ಇವು ಎರಡೇ ಆದವು ಅಲ್ಲ. ಇದರಿಂದ ಏನು ಕರ್ಮ ನಿರ್ಜರ ಆಗೋದಿದೆ? ಅಸಂಖ್ಯಾತ್ ಗುಣಿತ ಕರ್ಮ ನಿರ್ಜರ, ಗುಣಶ್ರೇಣಿ ನಿರ್ಜರ ಇಲ್ಲಿಲ್ಲ. ನಾಲ್ಕನೇ ಗುಣಸ್ಥಾನದಲ್ಲಿ ಐದನೇ ಗುಣಸ್ಥಾನದವರಿಗೆ ನಿರ್ಜರ ಇದೆ. ನಿರ್ಜರೆ ಅಂತಂದ್ರೆ ಆತ್ಮಕಲ್ಯಾಣ, ನಿಜವಾದ ಸರಿಯಾದ ಆತ್ಮಕಲ್ಯಾಣ ನಿರ್ಜರೆಯಲ್ಲಿದೆ. ಕರ್ಮಗಳ ನಿರ್ಜರೆ ಇವತ್ತೆಷ್ಟಾಯ್ತು? ಅಂಗಡಿ ಮಾಲೀಕ ಸಾಯಂಕಾಲ ಹೇಗೆ ವಿಚಾರ ಮಾಡ್ತಾನಲ್ಲ ಆತರ, ಹಿಂದೆ ಎಷ್ಟು ವ್ಯಾಪಾರ ಆಯಿತು, ಎಷ್ಟು ಇನ್ಕಮ್ ಆಯಿತು, ಎಷ್ಟು ಆಯ ಆಯಿತು, ಎಷ್ಟು ವ್ಯಯ ಆಯಿತು, ಇದನ್ನು ನೋಡ್ತಾನಲ್ಲ ಆತರ. ಆತ್ಮಕಲ್ಯಾಣ ಇವತ್ತಿನ ದಿವಸ ಎಷ್ಟಾಯ್ತು, ಯಾವ್ಯಾವುದ್ರೊಳಗೆ ಕರ್ಮ ನಿರ್ಜರ ಜಾಸ್ತಿ ಆಯಿತು, ಹೈಯೆಸ್ಟ್ ಯಾವುದು ಅದರೊಳಗೆ, ಆ ಕಾರ್ಯವನ್ನು ನಾನು ನಾಳೆಯೂ ಮಾಡಬೇಕು, ನಾಡ್ದೂ ಮಾಡಬೇಕು, ಅದನ್ನು ಸತತವಾಗಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಬೇಕು. ಈ ತರ ವಿಚಾರ ಮಾಡ್ತಾನೆ. ಯಾರು? ಐದನೇ ಗುಣಸ್ಥಾನವರ್ತಿ ಶ್ರಾವಕ. ಇನ್ನು ಸತ್ಯಾನುವೃತ. ಸ್ಥೂಲ ರೂಪದ ಸುಳ್ಳಿನ ತ್ಯಾಗವೇ ಸತ್ಯಾನುವೃತ. ಸ್ಥೂಲ ರೂಪದ ಸುಳ್ಳಿನ ತ್ಯಾಗವೇ ಸತ್ಯಾನುವೃತ. ಸ್ಥೂಲ ರೂಪದ ಅಸತ್ಯ ಅಂದರೆ ಯಾವುದು? ಸ್ಥೂಲ ಅಸತ್ಯ ಯಾವುದದು? ಯಾವ ಅಸತ್ಯವನ್ನು ಮಾತನಾಡುವುದರಿಂದ ನಾವು ಯಾವ ಅಸತ್ಯವನ್ನು ಮಾತನಾಡುವುದರಿಂದ ಪಂಚೇಂದ್ರಿಯ ಜೀವಗಳ ಘಾತ, ತ್ರಸ ಜೀವಗಳ ಘಾತ ಆಗ್ತದೆ, ಅಂಥ ಅಸತ್ಯವನ್ನು ಮಾತಾಡುವುದಿಲ್ಲ. ಸತ್ಯಾನುವೃತ ಇದು ಎರಡನೆಯ ಅನುವೃತ. ಮೂರನೆಯದು ಅಚೌರ್ಯಾನುವೃತ. ಸ್ಥೂಲ ರೂಪದಿಂದ ಕಳ್ಳತನದ ತ್ಯಾಗ, ಸ್ಥೂಲ ಕಳ್ಳತನ ತ್ಯಾಗ, ಯಾವ ಕಳ್ಳತನದಲ್ಲಿ ದೊಡ್ಡ ಹಿಂಸೆ ಇದೆ ಆ ಕಳ್ಳತನ ತ್ಯಾಗ, ಯಾವ ಹಿಂಸೆಯಲ್ಲಿ ಸಣ್ಣ ಹಿಂಸೆ ಇದೆ ಆ ಕಳ್ಳತನದ ತ್ಯಾಗ ಇಲ್ಲ. ಉದಾಹರಣೆಗೆ ಅಂಗಡಿಯಲ್ಲಿ ಕೂತ್ಕೊಂಡಿದ್ದೀರಿ, ಸಾಮಾನು ಎಷ್ಟಕ್ಕೆ ತಂದಿದ್ದೀರಿ, ಅದರೊಳಗೆ ಉಚಿತ ಮೌಲ್ಯವನ್ನು ಸ್ವೀಕಾರ ಮಾಡಿ, ಉಚಿತ ಮೌಲ್ಯವನ್ನು ಸ್ವೀಕಾರ ಮಾಡಿ ವಸ್ತುವನ್ನು ಮಾರಬಹುದು ಪ್ರತಿಮಾಧಾರಿಗಳು. ಆದರೆ ಅನುಚಿತ ಮೌಲ್ಯವನ್ನು ಸ್ವೀಕಾರ ಮಾಡಿ ವಸ್ತುವನ್ನು ಮಾರಿತು ಅಂತಂದರೆ ಸ್ಥೂಲ ಪಾಪ, ಇದು ಸ್ಥೂಲ ಪಾಪ ಆಯಿತು. ಕೊಡುವವರು ಜಾಸ್ತಿ ಕೊಟ್ಟಿದ್ರು ಹಣ, ಇಲ್ಲ ಇಲ್ಲ ಬರೋಬ್ಬರಿ ಐತೆ ಅಂತಂದ್ರಿ, ನೀವು ಕೊಟ್ಟಿದ್ದು ಎಷ್ಟು ಕೊಡಬೇಕಾಗಿತ್ತು ಅಷ್ಟೇ ಕೊಟ್ಟಿದ್ದೀರಿ ಅಂತಂದ್ರಿ, ಇದ್ಯಾವುದು ಸ್ಥೂಲ ಪಾಪ. ನಿಮಗೆ 100 ರೂಪಾಯಿ ಕೊಡಬೇಕಾಗಿತ್ತು, ಆದರೆ ಪಾಪ ತಪ್ಪಿ ಅವರು 500 ನೋಟ್ ಕೊಟ್ಟರು, ಆಮೇಲೆ ತಗೊಂಡ ನಂತರ ಅಷ್ಟೇ ಕೊಟ್ಟಿದ್ದೀರಿ, ಹೆಚ್ಚೇನು ಕೊಟ್ಟಿಲ್ಲ ನಮ್ಗೆ, ಸುಳ್ಳು ಹೇಳಿದ್ರಿ, ಸ್ಥೂಲ ಸುಳ್ಳಿದು. ಈ ಥರ ಮಾಡಬಾರ್ದು. ಎಷ್ಟು ಕೊಡೋದಿತ್ತು ಅಷ್ಟು ಕೊಟ್ಟರು ಅಂತಂದರೆ ಅದರೊಳಗಿಂದ ನಾವು ತಿರುಗಿಸಿಕೊಡಬೇಕು. ಕುರುಡು ಮನುಷ್ಯನಿದ್ದರೂ ಕೂಡ ಏನು ಕುರುಡಿದ ತಗೋಯ ನೋಡಲ್ಲ ಬಿಡಲ್ಲ ನಡೆಸಿತ್ತು ತಗೊಳ್ಳೋದು. ವ್ರತಿಕರು ಈ ಥರದ ಸ್ಥೂಲ ಪಾಪವನ್ನು ಮಾಡಬಾರದು, ಸ್ಥೂಲ ಸುಳ್ಳವನ್ನು ಹೇಳಬಾರದು, ಚೋರಿ ಆಗ್ತದೆ. ಅಚೌರ್ಯ ಆಯಿತು. ಬ್ರಹ್ಮಚರ್ಯ, ತನ್ನ ಪತ್ನಿಯನ್ನು ಉಳಿದು ಇತರ ಸ್ತ್ರೀಯರನ್ನು ತಾಯಿ ತಂಗಿ ಮಗಳಂತೆ ಕಾಣುವುದು, ಇದು ಬ್ರಹ್ಮಚರ್ಯಾನುವೃತವಾಗಿದೆ. ಇದನ್ನು ಸ್ವಧಾರ ಸಂತೋಷವೆಂದು ಕರೆಯುತ್ತಾರೆ. ವಿವಾಹ ಆದ ನಂತರ ಬ್ರಹ್ಮಚರ್ಯವನ್ನು ಸ್ವೀಕಾರ ಮಾಡಬೇಕು ಅಂತಂದರೆ ಯಾವ ರೂಪದಲ್ಲಿ, ಪತಿ ಪತ್ನಿಯ ರೂಪದಲ್ಲಿ ಸಂತೋಷ ಧಾರಣೆಯನ್ನು ಮಾಡುವುದು, ಇದು ಸ್ಥೂಲ ಬ್ರಹ್ಮಚರ್ಯಾನುವೃತ. ಇನ್ನು ಇದರಲ್ಲಿಯೂ ಕೂಡ ಬ್ರಹ್ಮಚರ್ಯವನ್ನು ಹೆಚ್ಚು ಮಾಡಿಕೊಳ್ಳಬೇಕು, ಪಾಪವನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂತಂದರೆ ದಿನಗಳ ಮರ್ಯಾದೆಯನ್ನು ಹಾಕಿಕೊಂಡು ಆ ವ್ರತಗಳನ್ನು ಪಾಲಿಸಬೇಕು. ಐದನೆಯದು ಪರಿಗ್ರಹ ಪ್ರಮಾಣ ಅನುವೃತ, ತನ್ನ ಅವಶ್ಯಕತೆಗಳಿಗೆ ಬೇಕಾಗುವಷ್ಟು ಧನ ಧಾನ್ಯಾದಿ ಪದಾರ್ಥಗಳ ಸೀಮೆಯನ್ನು ನಿಶ್ಚಯಿಸಿ ಉಳಿದುದನ್ನು ತ್ಯಾಗ ಮಾಡುವುದು ಪರಿಗ್ರಹ ಪ್ರಮಾಣ ಅನುವೃತ. ತನ್ನ ಅವಶ್ಯಕತೆಗಳಿಗೆ ಬೇಕಾಗುವಷ್ಟು ಧನವನ್ನು ಇರಿಸಿಕೊಳ್ಳುವುದು, ಎಷ್ಟು ಬೇಕೋ ಎಷ್ಟರಲ್ಲಿ ನಡೀತದೋ ವ್ಯಕ್ತಿಗತವಾಗಿ, ಪರರು ಚಿಂತೆ ಮಾಡುವುದಿಲ್ಲ, ವ್ರತಗಳು ವ್ಯಕ್ತಿಗತ. ಕೆಲವರೇನು ವಿಚಾರ ಮಾಡ್ತಾರೋ, ಟೋಟಲ್ ಪರಿವಾರದವರನ್ನು ಹಿಡ್ಕೊಂಡು ಪರಿಗ್ರಹ ಕಮ್ಮಿ ಮಾಡಿಕೊಳ್ಬೇಕೇನು, ಈ ತರದ ವಿಚಾರ ಅಲ್ಲ. ನೀವು ವ್ಯಕ್ತಿಗತವಾಗಿ ನಿಮಗೆ ನಿಮ್ಮ ಬದುಕಿಗೆ ಬೇಕಾಗುವಷ್ಟು ಧನ ಇತ್ಯಾದಿ ಪರಿಗ್ರಹಗಳನ್ನು ಇಟ್ಟುಕೊಂಡು ಉಳಿದದನ್ನ ತ್ಯಾಗ ಮಾಡುವುದು. ತ್ಯಾಗ ಮಾಡುವುದು ಅಂತಂದ್ರೇನು, ಅದು ನಮ್ಮದಲ್ಲ, ಅದನ್ನು ಕೊಟ್ಟು ಬಿಡುವುದು. ಮನೆಯವರಿಗೆ ಕೊಟ್ಟಿದ್ದೀರಿ ಅಂತಂದ್ರೆ ಅದು ನಿಮ್ಮದಲ್ಲ, ಮನೆಯೊಳಗೆ ಇರ್ತದೆ ನಿಮ್ಮ ವಸ್ತು, ನಿಮ್ಮ ಧನ, ನಿಮ್ಮ ಹಣ, ನಿಮ್ಮ ವಸ್ತ್ರ. ಆದರೆ ನಿಮಗೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಇಟ್ಕೊಂಡು ಉಳಿದದನ್ನ ಸಂಕಲ್ಪ ಮಾಡಿಕೊಳ್ಳೋದು, ಇದು ನಮ್ಮದಲ್ಲ. ಮನೆಯೊಳಗೆ ಇದೆ, ಮನೆಯ ಸ್ವಾಮ್ಯತ್ವ ನಿಮಗಿದೆ, ಆದರೆ ಆ ವಸ್ತುವಿನ ಸ್ವಾಮ್ಯತ್ವ ನಿಮಗಿರಲ್ಲ. ವಸ್ತ್ರ ಆಗಲಿ, ಒಂದು ಬಂಗಾರ ಆಗಲಿ, ಹತ್ತು ಪ್ರಕಾರದ ಪರಿಗ್ರಹಗಳು, ಅದರೊಳಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಳ್ತೀರಿ, ಬಾಕಿ ಇದ್ದುದನ್ನು ಮಕ್ಕಳಿಗೆ ಅಥವಾ ಪರಿವಾರದವರಿಗೆ ಅವರ ಜಿಮ್ಮೆದಾರಿ ಮೇಲೆ ಕೊಟ್ಟು ಬಿಡ್ತೀರಿ. ಇದು ಅನುವ್ರತ ಪರಿಗ್ರಹ, ಸ್ಥೂಲ ಪರಿಗ್ರಹ ಪ್ರಮಾಣ ಅನುವ್ರತ. ಇನ್ನು ಹತ್ತು ಪರಿಗ್ರಹಗಳಲ್ಲಿ ಅದನ್ನು ಸೀಮೆ ಮಾಡಿಕೊಳ್ಳಬಹುದು ವ್ರತಿಕರು. ಆಗ್ಬಹುದಲ್ಲ, ಇದರೊಳಗೆ ಏನು ತೊಂದರೆ ಇದೆ? ಇದೇ ವ್ರತ ಮುಖ್ಯ ಇದೆ ಎಲ್ಲದರೊಳಗೆ. ಮೂರ್ಛಾ ಪರಿಗ್ರಹ, ಪರಿಗ್ರಹವೇ ಸಕಲ ಕರ್ಮಗಳ ಆಶ್ರವಕ್ಕೆ ಕಾರಣ. ಮೂರ್ಛಾಭಾವ, ಇನ್ನೊಂದು ಸ್ವಲ್ಪ ಹೇಳೋಣ ಇದನ್ನ, ಒಂದೊಂದಾಗಿ ಹೇಳೋಣ. ಕ್ಷೇತ್ರ, ವಾಸ್ತು, ಹಿರಣ್ಯ, ಸ್ವ, ಹತ್ತು ಹತ್ತು ಪರಿಗ್ರಹದ ಮೇಲೆ ಹೇಳೋಣ. ಮೊದಲನೇದು ಕ್ಷೇತ್ರ ಅಂದ್ರೆ ಹೊಲ. ನಿಮ್ಮ ಹೆಸರ ಮೇಲೆ ಎಷ್ಟು ಹೊಲ ಇದೆ ಅದನ್ನು ನೀವು ನೋಡ್ಕೊಳ್ಳಿ. ಸ್ತ್ರೀಯರಾಗಲಿ ಪುರುಷರಾಗಲಿ, ನಿಮ್ಮ ಹೆಸರಿನ ಮೇಲೆ ಎಷ್ಟಿದೆ ಅದನ್ನು ನೋಡ್ಕೊಳ್ಳಿ. ಅದು ಎಷ್ಟೇ ಇರಲಿ, ಇದೆ ಇಲ್ಲೋ ಇದೆ, ಅದರೊಳಗೆ ಏನ್ ಮಾಡ್ಕೊಳ್ಳೋದಿದೆ? ಸ್ವಾಮಿತ್ವ ಬಿಡುವಂತಹ ಕಾರ್ಯ ಮಾಡುವುದಿದೆ, ಆಸೆಯನ್ನು ಬಿಡೋದಿದೆ. ನಮ್ಮ ಸ್ವಾಮಿತ್ವದ ಮೇಲೆ ಇತ್ತು ಅಂತಂದ್ರೆ ಅದರದ್ದು ವಿಕಲ್ಪ, ಅದರದ ಆಗುಹೋಗುಗಳು, ಅದರ ಸಂಕಲ್ಪ ವಿಕಲ್ಪಗಳು, ಅದರ ಚಿಂತೆ, ಅದರ ಕರ್ಮಬಂಧ, ಅದರ ಕರ್ಮಾಶ್ರವ ಎಲ್ಲ ನಮಗೆ ಸೇರಿದ್ದು. ನಮ್ಮ ಹೆಸರಿನ ಮೇಲೆ ನಮ್ಮ ಸ್ವಾಮಿತ್ವದಿಂದ ಎಷ್ಟಿರ್ತದೆ ಅದರಲ್ಲಿ ಆಗುವಂತಹ ಹಿಂಸೆ ನಮಗೆ ಕಟ್ತದೆ. ಮತ್ತು ಅದೇ ಪರಿಗ್ರಹ ನಮಗೆ ಬೇಕಾಗುವಷ್ಟು ನಾವು ಇಟ್ಕೊಂಡಿದ್ದೇವೆ, ಮತ್ತು ಉಳಿದದ್ದನ್ನೆಲ್ಲ ಮಕ್ಕಳಿಗೆ ಒಪ್ಪಿಸಿದ್ದೇವೆ ಅಥವಾ ಮನೆಯವರಿಗೆ ಯಾರಿಗೂ ಒಪ್ಪಿಸಿದ್ದೇವೆ ಅಂತಂದ್ರೆ ಆ ಅವರ ಸ್ವಾಮಿತ್ವದ ಪರಿಗ್ರಹದ ಪಾಪ, ಪಾಪಾಶ್ರವ, ಕರ್ಮಬಂಧ ನಿಮಗಿಲ್ಲ. ನಿಮ್ಮ ಹೆಸರಿನ ಮೇಲೆ ನಿಮ್ಮ ಸ್ವಾಮಿತ್ವದಲ್ಲಿ ಎಷ್ಟಿದೆ ಅಷ್ಟು ನಿಮಗೆ ಹತ್ತೋದಿದೆ. ಇದನ್ನು ಕಡಿಮೆ ಮಾಡ್ತಾ ಮಾಡ್ತಾ ಹೋಗೋದಿದೆ ಮುಂದಿನ ಪ್ರತಿಮೆಗಳಲ್ಲಿ. ಕೊನೆಯಲ್ಲಿ ಏನ್ ಮಾಡೋದಿದೆ? ಸಲ್ಲೇಖನ ಮಾಡಿಕೊಳ್ಳೋದಿದೆ. ಸಲ್ಲೇಖನ ಯಾರಿಗೆ? ನೈಷ್ಠಿಕ ಶ್ರಾವಕರಿಗೆ. ಸಲ್ಲೇಖನ ಯಾರಿಗೆ? ಪರಿಗ್ರಹವನ್ನ ಕೊನೆಯಲ್ಲಿ ಸಂಪೂರ್ಣವಾಗಿ ಬಿಡುವವರಿಗೆ ಸಲ್ಲೇಖನ ಇದೆ. ಮೊದಲು ಪರಿಗ್ರಹ ಬಿಡಬೇಕು. ಪರಿಗ್ರಹ ಬಿಟ್ಟ ನಂತರ ಕಾಯಮೋಹ ಮತ್ತು ಕಷಾಯ ಎರಡೂ ಕೃಷ ಮಾಡಬೇಕು, ಅದು ಸಲ್ಲೇಖನ. ಕಷಾಯ ಕಾಯೋ ಲೇಖನಂ ಸಲ್ಲೇಖನಂ. ಕಷಾಯ ಮತ್ತು ಕಾಯ, ದೇಹ ಮತ್ತು ಕಷಾಯಗಳನ್ನ ಕ್ರಶಗೊಳಿಸುವುದಕ್ಕೆ ಸಲ್ಲೇಖನ ಅಂತಾರೆ. ಈ ಸಲ್ಲೇಖನ ಉತ್ಕೃಷ್ಟವಾಗಿ ಆಗಬೇಕು ಅಂತಂದ್ರೆ ಬಾಹ್ಯ ಪರಿಗ್ರಹಗಳ ಮೇಲಿನ ಮಮತ್ವವನ್ನ ಇಡೀ ಬದುಕಿನಲ್ಲಿ ನಾವು ಕಡಿಮೆ ಮಾಡ್ತಾ 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 ಕೊನೆಯಲ್ಲಿ ಎಲ್ಲವನ್ನೇ ನಾವು ಬಿಡಬೇಕು ಅನ್ನುವಂತ ಧ್ಯೇಯ, ಲಕ್ಷ್ಯ, ಉದ್ದೇಶ ನಮ್ಮಲ್ಲಿ ಇರಬೇಕು. ಆವಾಗ ಸಲ್ಲೇಖನ ಸಕ್ಸಸ್ ಆಗ್ತದೆ. ಸಲ್ಲೇಖನ ಬೇಕಲ್ಲ, ಬಾಲ್ ಪಂಡಿತ್ ಮರಣ ಬೇಕು, ಬಾಲ್ ಪಂಡಿತ್ ಮರಣ ಬೇಕು. ಮತ್ತಿದನ್ನೆಲ್ಲ ಬಾಳ್ ಮಾಡಬೇಕು ಅಂದ್ರೆ ಬಾಳ ಮಾಡಬೇಕು ಮಾಡಬಾರ್ದು, ಬಾಳ ಮಾಡಬೇಕಲ್ಲ. ಸ್ವಲ್ಪ ಜೋರಾಗಿ ಬಾಯ್ ಮಾಡ್ಬಿಡುತ್ತೆ, ಹೇಳ್ರಿ ಒಬ್ರು ಯಾರು ಹೇಳ್ರಿ. ಇಲ್ಲಿದ ಮಾತನಾಡದಿದ್ರೆ ಸಾಕು ಅವರು. ಕ್ಲಾಸ್ ನಡೆದಿದ್ದು ಸಾವಕಾಶ ಮಾತಾಡ್ತಾರೆ, ಪ್ರವಚನ ನಡೆದು ಹೋಗ್ರಿ. ಕ್ಷೇತ್ರ ಅಂದ್ರೆ ಹೊಲ. ಹೊಲ ನಮ್ಮ ಹೆಸರಿನಿಂದ ಎಷ್ಟು ಬೇಕೋ ಇಟ್ಕೊಳ್ಳಿಕ್ಕೆ ಏನು ಅಡ್ಡಿ ಇಲ್ಲ. ಎಷ್ಟು ನಿಮ್ಮ ಬದುಕಿಗೆ ಅವಶ್ಯಕೋ ಅಷ್ಟು ಇಟ್ಕೊಳ್ಳಿ, ನಿಮ್ಮ ಹೆಸರಿನಿಂದಿರಲಿ. ಎರಡನೇ ಪ್ರತಿಮಾದಲ್ಲಿ ಏನೂ ನಿಷೇಧ ಇಲ್ಲ. ಈ ಹೊಲ ಉದ್ಯೋಗ ಎಲ್ಲ ಸ್ವಾಮ್ಯತ್ವ ಎಲ್ಲಿ ಬಿಟ್ಟು ಹೋಗ್ತದೆ ಗೊತ್ತಾ? ಮನೆ ತ್ಯಾಗ ಮಾಡುವಾಗ, ಉದ್ಯೋಗ ತ್ಯಾಗ ಮಾಡುವಾಗ. ಎಂಟನೇ ಪ್ರತಿಮೆ ಆರಂಭ ತ್ಯಾಗ ಪ್ರತಿಮೆ, ಎಂಟನೇ ಪ್ರತಿಮೆ ಅದು. ಇದು ಎರಡನೇ ಪ್ರತಿಮೆ. ಏಳನೇ ಪ್ರತಿಮೆಯವರೆಗೆ ಹೊಲ ಮಾಡಬಹುದು, ನೆಗಲ ಹೊಡಿಬಹುದು, ಕಸ ತೆಗಿಬಹುದು, ಎಲ್ಲಾ ಕಾರ್ಯಗಳನ್ನು, ಹೊಲದ ಎಲ್ಲಾ ಕಾರ್ಯಗಳನ್ನು ಮಾಡ್ತಾನೆ. ಯಾವ ಪ್ರತಿಮೆಯವರೆಗೆ? ಏಳನೇ ಪ್ರತಿಮೆಯವರೆಗೆ. ಇದು ಎರಡನೇ ಪ್ರತಿಮೆಯ ವಿಷಯ. ಎಲ್ಲಾ ಮಾಡಲಿಕ್ಕೆ ನಡೀತದೆ, ಏನೂ ವಿಕಲ್ಪ ಮಾಡಿಕೊಳ್ಳೋದು ಅವಶ್ಯಕತೆ ಇಲ್ಲ. ಆದರೆ ಏನು, ನಿಮ್ಮ ಪರಿಗ್ರಹ ಎಷ್ಟಿದೆ ನೋಡಿಕೊಂಡು ಅದರೊಳಗೆ ನನ್ನ ಬದುಕಿಗೆ ಎಷ್ಟು ಬೇಕು, ನನ್ನ ಬದುಕಿನ ಕೊನೆಯ ಸಮಯದವರೆಗೆ ಎಷ್ಟು ಪರಿಗ್ರಹ ಅಗತ್ಯ, ಅದನ್ನು ಮೊದಲು ಇಟ್ಕೊಳ್ಳೋದು. ಆಮೇಲೆ ನಿಧಾನವಾಗಿ ಮತ್ತೆ ಅನಾವಶ್ಯಕ ಅನಿಸ್ತು ಅಂತಂದ್ರೆ ಅದರೊಳಗಿಂದ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳೋದು, ಅದರೊಳಗಿಂದ ಮತ್ತೆ ಸಮಯ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ 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 ಹೋಗೋದು. ಹತ್ತು ಪರಿಗ್ರಹಗಳಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಮಾಡ್ತಾ ಮೇಲೇರೋದು. ಎಲ್ಲಾ ತ್ಯಾಗ ಮಾಡಿದ್ರಿ ಅಂತಂದ್ರೆ ಏಳನೇ ಪ್ರತಿಮೆ ಇದ್ದ ಹಾಗೆ. ಆರಂಭ ತ್ಯಾಗ ಆಯ್ತು ಅಂತಂದ್ರೆ ಉದ್ಯೋಗ ತ್ಯಾಗ ಆಯ್ತು. ಈಗ ನೋಡ್ರಿ, ಎಂಟನೇ ಪ್ರತಿಮೆಯಲ್ಲಿ ನೌಕರಿ ಮಾಡಲಿಕ್ಕೆ ಬರೋಲ್ಲ. ಎಂಟನೇ ಪ್ರತಿಮೆಯಲ್ಲಿ ನೌಕರಿ ಬಿಟ್ಬಿಡ್ತಾನೆ, ಉದ್ಯೋಗ ಬಿಟ್ಬಿಡ್ತಾನೆ, ಕೃಷಿ ವ್ಯವಸಾಯ ಬಿಟ್ಬಿಡ್ತಾನೆ. ಇದ್ದಿರತಕ್ಕಂತಹ ಧನ ಸಂಪತ್ತಿ ಎಷ್ಟಿದೆ ಅದರ ಸ್ವಾಮ್ಯತ್ವ ಇನ್ನೂ ಬಿಟ್ಟಿಲ್ಲ. ಆದರೆ ಮುಖ್ಯವಾಗಿ ಕೃಷಿ, ಉದ್ಯೋಗ, ವ್ಯಾಪಾರ, ನೌಕರಿ ಇತ್ಯಾದಿಗಳಲ್ಲಿ ಆಗುವಂತಹ ಸ್ಥೂಲ ಹಿಂಸೆ, ಅತಿ ದೊಡ್ಡದಾದ ಹಿಂಸೆ, ಅದನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎಂಟನೇ ಪ್ರತಿಮೆಯಲ್ಲಿ ಇದನ್ನು ಬಿಟ್ಬಿಡ್ತಾನೆ. ಅಂದರೆ ಬಹಳಷ್ಟು ಪಾಪ ಕಡಿಮೆ ಆಯಿತು ಎಂಟನೇ ಪ್ರತಿಮೆಗೆ ಹೋದಾಗ. ಯಾಕೆಂದ್ರೆ ಪರಿಗ್ರಹ, ಸ್ಥೂಲ ಪರಿಗ್ರಹ ಸಂಪೂರ್ಣವಾಗಿ ತ್ಯಾಗ ಆಯ್ತಲ್ಲ. ಇನ್ನು ತನ್ನ ಸ್ವಾಮ್ಯತ್ವದಲ್ಲಿ ಎಲ್ಲ ಇದೆ. ಎಂಟನೇ ಪ್ರತಿಮೆಯಲ್ಲಿ ತನ್ನ ಹೊಲ ತನ್ನ ಹೆಸರಿನಿಂದಿದೆ, ಎಲ್ಲ ಇದೆ. ಇನ್ನು ಅದನ್ನು ಒಂಬತ್ತನೇ ಪ್ರತಿಮೆಯಲ್ಲಿ ಏನ್ ಮಾಡ್ತಾನೆ? ಪರಿಗ್ರಹ ತ್ಯಾಗ ಪ್ರತಿಮೆ ಒಂಬತ್ತನೇದ್ದು ಮಕ್ಕಳ ಹೆಸರಿನಿಂದ ಎಲ್ಲ ಹೊಲ ಮಾಡಿಬಿಡ್ತಾನೆ. ಮೊದಲು ತಾನು ಮಾಡುವುದನ್ನು ಬಿಡ್ತಾನೆ, ಹೆಸರಿನಲ್ಲಿ ಇರ್ತದೆ ಆದರೆ ತಾನು ಮಾಡುವುದನ್ನು ಮೊದಲು ಬಿಡ್ತಾನೆ, ಪರರಿಂದ ಮಾಡಿಸ್ತಾನೆ. ಆಮೇಲೆ ತಾನು ಬಿಟ್ಟ ನಂತರ ಅದನ್ನ ನಿಧಾನವಾಗಿ ತನ್ನ ಸ್ವಾಮ್ಯತ್ವದಲ್ಲಿರತಕ್ಕಂತಹ ಪರಿಗ್ರಹವನ್ನು ಮತ್ತೊಬ್ಬರ ಸ್ವಾಮ್ಯತ್ವಕ್ಕೆ ಕೊಟ್ಟುಬಿಡ್ತಾನೆ. ಇಲ್ಲಿ ಪಾರಾದ, ನಿಶ್ಚಿಂತ ಆಗಿಬಿಟ್ಟ. ಇನ್ನು ಅನುಮತಿ ತ್ಯಾಗ. ಅನುಮತಿ ತ್ಯಾಗ ಒಂಬತ್ತರಲ್ಲಿ ಏನಿತ್ತು? ಸ್ವಾಮ್ಯತ್ವ ತ್ಯಾಗ ಆಗಿತ್ತು. ಇಲ್ಲಿ ಅನುಮತಿ ತ್ಯಾಗ, ಯಾವುದನ್ನ ಮಕ್ಕಳಿಗೆ ಕೊಟ್ಟು ಬಿಟ್ಟಿದ್ದಾನೆ ತನ್ನ ಹೆಸರಿನಲ್ಲಿ ಇಲ್ಲ, ತನ್ನ ಸ್ವಾಮ್ಯತ್ವದಲ್ಲಿಲ್ಲ, ಮಕ್ಕಳು ಏನಾದರೂ ಕೇಳಿದ್ರು ಅಂತಂದ್ರೆ ಅವರಿಗೆ ವ್ಯಾಪಾರ, ಉದ್ಯೋಗ ಇದರಲ್ಲಿ ಮಾರ್ಗದರ್ಶನ ಮಾಡ್ತಿದ್ದ. ಯಾವುದರಲ್ಲಿ? ಒಂಬತ್ತನೇ ಪ್ರತಿಮೆಯಲ್ಲಿ. ಇನ್ನು ಹತ್ತನೇ ಪ್ರತಿಮೆಯಲ್ಲಿ ಮಾರ್ಗದರ್ಶನ ಮಾಡುವುದನ್ನು ಬಂದ್ ಮಾಡ್ತಾನೆ. ಅನುಮತಿ ತ್ಯಾಗ ಅದರ ಹೆಸರು, ಹತ್ತನೇ ಪ್ರತಿಮೆ ಹೆಸರು ಅನುಮತಿ ತ್ಯಾಗ. ಅನುಮತಿಯನ್ನು ಕೊಡಲ್ಲ, ಮಾರ್ಗದರ್ಶನ ಮಾಡಲ್ಲ, ಅನುಮತಿ ತ್ಯಾಗ. ಒಂಬತ್ತರಲ್ಲಿ ಅನುಮತಿ ಕೊಡಬಹುದು, ಮಾರ್ಗದರ್ಶನ ಮಾಡಬಹುದು, ಹತ್ತರಲ್ಲಿ ಮಾಡಲಿಕ್ಕೆ ಬರಲ್ಲ. ಈ ತರ ಮೊದಲು ತನ್ನ ಸ್ವಾಮಿತ್ವವನ್ನು ಬಿಟ್ಟು ತನ್ನ ಹೆಸರಿನ ಮೇಲೆ ಇಟ್ಟುಕೊಂಡು ಪರರಿಂದ ಮಾಡಿಸಿ ಇದ್ದದ್ದನ್ನು ಕೂಡ ಅವರ ಹೆಸರಿಗೆ ಮಾಡಿ ನಂತರ ಅನುಮತಿಯನ್ನು ಬಿಟ್ಟುಬಿಡ್ತಾನೆ. ಇದು 10ನೇ ಪ್ರತಿಮೆ. ಇತರ ನಿಧಾನವಾಗಿ 11 ಪ್ರತಿಮೆಗಳಲ್ಲಿ ಶ್ರಾವಕರು ಮುನಿ ಧರ್ಮದ ಕಡೆಗೆ ಮುನಿಗಳಂತೆ ಆಗುವುದಕ್ಕಾಗಿ ಪ್ರಯತ್ನ ಪಡುತ್ತಿರುತ್ತಾರೆ. ಇನ್ನೊಂದು 11ನೇ ಪ್ರತಿಮೆಯಲ್ಲಿ ಉದ್ದಿಷ್ಟ ತ್ಯಾಗ ಪ್ರತಿಮೆ. ಉದ್ದಿಷ್ಟ ತ್ಯಾಗದಲ್ಲಿ ಏನ್ ಮಾಡ್ತಾರೆ? ಮನೆ ತ್ಯಾಗ. ಮನೆಯಲ್ಲಿ ಇರಲಿಕ್ಕೆ ಬರಲ್ಲ. 10ನೇ ಪ್ರತಿಮೆಯವರೆಗೆ ಮನೆಯಲ್ಲಿ ಇರಬಹುದು. 10ನೇ ಪ್ರತಿಮೆಯವರೆಗೆ ಮನೆಯಲ್ಲಿ ಇರಬಹುದು. ಆದರೆ ಮನೆಯಲ್ಲಿದ್ದರೂ ಕೂಡ ಒಂದು ರೂಮ್ ಮಾಡಿಕೊಂಡು ಅಥವಾ ಗೃಹ ಚೈತ್ಯಾಲಯ ಇದ್ರೆ ಅದರಲ್ಲಿ ಉಳಿಯಬಹುದು. 10ನೇ ಪ್ರತಿಮೆಯಲ್ಲಿ ಮನೆ ತ್ಯಾಗ ಇಲ್ಲ. ಆದರೆ 11ನೇ ಪ್ರತಿಮೆಯಲ್ಲಿ ಮನೆಯನ್ನು ತ್ಯಾಗ ಮಾಡಿ ಮುನಿಗಳ ಬಳಿಯಲ್ಲಿ ಹೋಗಿ ಶುಲ್ಲಕ ದೀಕ್ಷೆ ಶುಲ್ಲಕ ವೃತ್ತಗಳನ್ನು ಅಥವಾ ಐಲಕ ವೃತ್ತಗಳನ್ನು ಸ್ವೀಕಾರ ಮಾಡ್ತಾನೆ. ಅಂದರೆ 11 ಪ್ರತಿಮೆಗಳನ್ನು ಸ್ವೀಕಾರ ಪಾಲನೆ ಮಾಡ್ತಾನೆ, ಮುನಿಗಳ ಸಂಗಡ ಇರ್ತಾನೆ. ಇಲ್ಲಿ ಮನೆ ತ್ಯಾಗ ಆಯಿತು. ಇವರು ಚುಲ್ಲಕ್ ಮಹಾರಾಜರಾದರು, ಇವರು ಐಲಕ್ ಮಹಾರಾಜರಾದರು. ಇನ್ನು 10ನೇ ಪ್ರತಿಮೆಯವರೆಗೆ ಮನೆಯಲ್ಲಿರ್ತಾರೆ ಶ್ರಾವಕರು, ನೈಷ್ಠಿಕ ಶ್ರಾವಕರು. 10ನೇ ಪ್ರತಿಮೆಯವರೆಗೆ ಮನೆಯಲ್ಲಿ ಇರುವ ನಿಯಮಿದೆ. ಹತ್ತು ಪರಿಗ್ರಹಗಳ ವಿಷಯದಲ್ಲಿ ವಿಚಾರ ಮಾಡ್ತಾ ಇತ್ತು. ಮನೆ, ಕ್ಷೇತ್ರ ಅಂದರೆ ಹೊಲ, ಇನ್ನು ಮನೆ. ಮನೆ ಎಷ್ಟಿದೆ ಅದನ್ನು ಸಂಕಲ್ಪ ಮಾಡಿಬಿಡೋದು. ನಮ್ಮ ಬದುಕಿಗೆ ಎಷ್ಟು ಮನೆ ಬೇಕು ಇರಲಿಕ್ಕೆ, ಮಾಡಲಿಕ್ಕೆ, ಧರ್ಮ ಸಾಧನೆಗೆ, ಸಂಯಮದ ಸಾಧನೆಗೆ ಎಷ್ಟು ಮನೆ ಬೇಕು, ತಮ್ಮ ಹೆಸರಿನ ಮೇಲೆ ಇರಬಹುದು. 2ನೇ ಪ್ರತಿಮೆಯಲ್ಲಿ ಹೊಲ ಇರಬಹುದು, ಮನೇನೂ ಇರಬಹುದು, ಬೆಳ್ಳಿ ಆಮೇಲೆ ಬಂಗಾರ. ಬೆಳ್ಳಿನೂ ಇಟ್ಕೋಬಹುದು, ಬಂಗಾರನೂ ಇಟ್ಕೋಬಹುದು ಮರ್ಯಾದೆಯಿಂದ. ಉಳಿದದ್ದನ್ನು ಅನಾವಶ್ಯಕದ್ದನ್ನು ಕೊಟ್ಬಿಡೋದು, ಅವಶ್ಯಕದ್ದನ್ನು ಅಷ್ಟು ಇಟ್ಕೊಳ್ಳೋದು. ಕೊಡ್ಬೋದಲ್ಲ, ಅನಾವಶ್ಯಕದ್ದನ್ನು ಕೊಡ್ಬೋದಲ್ಲ. ಅಯ್ಯೋ ಹೆಂಗೆ ಕೊಡೋದ್ರಿ, 10 ತೊಲೆ ಐತಿ ಅದ್ರಾಗ, ನನಗೆ 2 ತೊಲೆ ಅವಶ್ಯಕ ಐತಿ, ಮತ್ತೆ ಅದನ್ನು 9 ತೊಲೆ ಹೆಂಗೆ ಕೊಡೋದ? ಅದು ಇದು ಮೂರ್ಛಾಭಾವ. ಅದನ್ನು ಹೆಂಗೆ ಕೊಡೋದ ಅನ್ನುವಂಥ ಪ್ರಶ್ನೆ ಬರ್ತದೆ ಅಲ್ಲ. ಇದು ಮೂರ್ಛಾಭಾವ. ಬಿಡುವವರಿಗೆ ವಿಕಲ್ಪ ಇರಲ್ಲ. ಬಿಡುವವರಿಗೆ ಒಂದ ಕಾಣ್ತದೆ, ಆತ್ಮಕಲ್ಯಾಣ. ಮೋಹ ಕಾಣಲ್ಲ ಅವರಿಗೆ. ಮೋಹ ತ್ಯಾಗ ಮಾಡಿ ಆತ್ಮಕಲ್ಯಾಣಕ್ಕೆ ನಾವು ಹೋಗಬೇಕು ಅಂತಂದ್ರೆ ಎಲ್ಲ ಬಿಡ್ತಾ ಹೋಗೋದಿದೆ. ಇನ್ನು ನಮ್ಮ ಬದುಕಿನಲ್ಲಿ, ನಮ್ಮ ಬದುಕಿಗೆ ಎಷ್ಟು ಬೆಳಿಬೇಕು? ಸಂಪತ್ತಿಯ ರೂಪದಲ್ಲಿ ಇಟ್ಕೋತೀರಿ ಅಂತಂದ್ರೆ ಅದು ಮಾತು ಬೇರೆ. ಧನ ಪರಿಗ್ರಹ, ಬೆಳ್ಳಿನೂ ಕೂಡ ಧನ ಪರಿಗ್ರಹ ಆಗಬಹುದು. ಸೆಪರೇಟ್ ಹೇಳಿದ್ದಾರೆ, ಬೆಳ್ಳಿ ಬಂಗಾರ ಇವೆಲ್ಲ ಆಭೂಷಣಗಳು. ಆಭೂಷಣ ರೂಪದಲ್ಲಿ ಎಷ್ಟು ಬೆಳ್ಳಿ ಬಂಗಾರ ಇಟ್ಕೋತೀರಲ್ಲ ಅದು ಮಾತು ಬೇರೆ. ಆದರೆ ಅದೇ ಒಂದು ಸಂಪತ್ತಿ ಇತ್ತು ಅಂತಂದ್ರೆ, ಕೆಲವೊಬ್ಬರದ್ದು ಅಂಗಡಿ ಇರ್ತಾವಲ್ಲ, ಜ್ಯುವೆಲರ್ಸ್ ಅಂಗಡಿ, ಅಲ್ಲಿ ಬೆಳ್ಳಿ ಬಂಗಾರ ಸಂಪತ್ತಿ ಅವರಿಗೆ, ಹಣ ಇರಲು ಜಾಸ್ತಿ, ಬೆಳ್ಳಿ ಬಂಗಾರನ ಸಂಗ್ರಹ ಮಾಡಿ ಇಟ್ಟಿರ್ತಾರೆ. ಅಂಥವ್ರೇನಾದರೂ 2ನೇ ಪ್ರತಿಮೆ ತಗೊಂಡ್ರು ಅಂತಂದ್ರೆ ಅವರು ಅದರೊಳಗೆ ಅದು ಸಂಪತ್ತಿ ಅನ್ನಿಸಿಕೊಂಡಿತ್ತು. ಅವ್ರದ್ದು ಆಭೂಷಣ ಅಲ್ಲದು, ಮಾರು ಅದು ವ್ಯವಸಾಯದ ವಿಷಯ ಆಯಿತು, ಅದು ಸಂಪತ್ತಿ ಅನ್ನಿಸಿಕೊಂಡಿತ್ತು. ಅದರೊಳಗೆ ಕಮ್ಮಿ ಮಾಡ್ಕೋತಾರೆ. ಅಂದರೆ ಸಂಪತ್ತಿಯ ರೂಪದಲ್ಲಿ ಎಷ್ಟು ಬೆಳಿಬೇಕು, ಎಷ್ಟು ಬಂಗಾರ ಬೇಕು ಅನ್ನುವಂಥದ್ದನ್ನು ಸಂಕಲ್ಪ ಮಾಡಿಕೊಂಡು ಅಷ್ಟು ಇಟ್ಕೋತಾರೆ. ಉಳಿದದ್ದನ್ನೆಲ್ಲ ಪರರಿಗೆ ವಾಪಸ್ ಬಿಡ್ತಾರೆ. ಹೋಗುವಾಗ ಯಾರಿಗೆ ಕೊಡೋದಿದೆ? ಹೋಗುವಾಗ ಯಾರಿಗೆ ಕೊಡೋದೈತಿ? ಕೊಡಲ್ದ ಹೋದ್ರೆ ಅಂತಂದ್ರೂ ತಗೊಳ್ಳೋರ ಅಲ್ಲ ಅವರ ನಂತರ. ಏನು ಹೋಗುವಾಗ ತಗೊಂಡು ಹೋಗೋರಿದ್ದೀರಿ? ಇಲ್ಲ ಇಲ್ಲ, ಹೋಗುವಾಗಾದರೂ ಉಳಿಯೋದೈತಿ ಅದು ಹಿಂದೆ. ನಿಮ್ ಸಂಘಟನೆ ಬರಲ್ಲ. ಅದಕ್ಕೆ ಜೀವಿಸುವಾಗ ನಾವು ಕಣ್ಣಿನಿಂದ ಅದನ್ನು ನೋಡಿ ಅದರ ಮೇಲೆ ಮೋಹ ಮಾಡಲಿಲ್ಲ, ತ್ಯಾಗ ಮಾಡ್ತೀವಿ ಅಂತಂದ್ರೆ ಇದು ಶ್ರೇಷ್ಠ ಆಯ್ತು, ಧರ್ಮ ಆಯ್ತು, ಇದು ಚಾರಿತ್ರ ಧರ್ಮ. ಚಾರಿತ್ರ ಧರ್ಮಕ್ಕೆ ಬೆಲೆ ಕೊಟ್ಟಿತು ಅಂತಂದ್ರೆ ಆತ್ಮಕಲ್ಯಾಣ ಮಾಡಿದ. ಅವನ ಹತ್ರ ಏನೈತಿ, ಏನ್ ಸಾಧು ಇದ್ದಂಗಿದ ಅವನು ಮನೆಯ ಏನ್ ಕೊಳಗ ಹಾಕೊಂಡ್ ಮಾಡ್ತೀಯ, ಕೊಳಾಗ ಧರ್ಮ ಬತ್ತಂದ್ರೆ ಯಾವುದು ಕೊಳಾಗ ಇರೋಲ್ಲ. ಯಾರಿಗೆ ಇರಬಹುದಲ್ಲ, ನಡೀತದೆ ಅದು ತನ್ನ ಬದುಕಿಗೆ ಬೇಕಾಗುವಂತಹ ಪರಿಗ್ರಹವನ್ನು ಸ್ವೀಕಾರ ಮಾಡುವುದು ಒಂದೇ ಸಂಕಲ್ಪ, ಎಷ್ಟು ಬೇಕೋ ಅಷ್ಟು, ಬಾಕಿ ಎಲ್ಲ ಪರರದ್ದು. ನನಗೆಷ್ಟು ಬೇಕೋ ಅಷ್ಟು ನನ್ನದು, ಬಾಕಿ ಎಲ್ಲ ಪರರದ್ದು. ಎಲ್ಲ ಅನುವೃತ್ತಗಳಲ್ಲಿ ಯಾವ ಅನುವೃತ್ತ ಅತಿ ಮುಖ್ಯ? ಪರಿಗ್ರಹ ಪ್ರಮಾಣವೇ ಅತಿ ಮುಖ್ಯ. ಪರಿಗ್ರಹ ಎಷ್ಟು ಕಡಿಮೆ ಆಯಿತು ಅಷ್ಟು ಅಹಿಂಸೆ ಬಂತು, ಅದು ಸ್ವತಃ ಬಂತು. ಪರಿಗ್ರಹ ಎಷ್ಟು ಕಡಿಮೆ ಆಯಿತು ಅಷ್ಟು ಅಸತ್ಯ ಸುಳ್ಳು ಮಾತನಾಡುವಂತಹ ವಿಷಯ ಕಡಿಮೆ ಆಯಿತು. ಪರಿಗ್ರಹ ಎಷ್ಟು ಕಡಿಮೆ ಆಯಿತು ಅಷ್ಟು ಚೋರಿನೂ ಕಡಿಮೆ ಆಯಿತು, ಚೋರಿ ಮಾಡುವಂತಹ ಭಾವಗಳು ಬರಲ್ಲ. ಅಲ್ಲಿ ಪರಿಗ್ರಹ ಎಷ್ಟು ಕಡಿಮೆ ಆಯಿತು ಅಷ್ಟೇ ಖುಷಿ ಪರಿಗ್ರಹನೂ ಕಡಿಮೆ ಆಯಿತು, ಅದು ಕಡಿಮೆ ಆಯಿತು. ಚೇತನ ಅಚೇತನ ವಸ್ತುಗಳ ಮೋಹ ಕಡಿಮೆ ಆಗ್ತಾ ಹೋಯಿತು ಅಂತಂದ್ರೆ ಎಲ್ಲ ಅದು ಕೂಡ ಬ್ರಹ್ಮಚರ್ಯ ವೃತ್ತಕ್ಕೆ ಸೇರುವಂತ ವಿಷಯ, ಅದು ಕಡಿಮೆ ಆಯಿತು. ಪರಿಗ್ರಹ ಕಡಿಮೆ ಆಯಿತು ಅಂತಂದ್ರೆ ನಾಲ್ಕು ಅನುವೃತ್ತಗಳು ಸ್ವತಃ ತಾನಾಗಿ ಪಾಲನಾಗ್ತವೆ. ಇನ್ನು ಧನ ಧಾನ್ಯ 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 ಇದೊಂದು ಎಕ್ಸ್ಟ್ರಾ ಪರಿಗ್ರಹ. ಧಾನ್ಯದ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಧಾನ್ಯವೇ ಸಂಪತ್ತು. ಇನ್ನು ತನ್ನ ಬದುಕಿಗಾಗಿ ಎಷ್ಟು ಧಾನ್ಯಗಳು ಬೇಕು, ಧಾನ್ಯ ಬೇಕೋ ಅಷ್ಟನ್ನು ಇಟ್ಕೊಂಡು ಹೆಚ್ಚನ್ನು ಸಂಗ್ರಹಿಸುವುದಿಲ್ಲ, ಈ ತರದ ಸಂಕಲ್ಪ. ಒಂದು ವರ್ಷಕ್ಕೆ ಎಷ್ಟು ಜಾಳು ಬೇಕು, ವ್ಯಕ್ತಿಗತವಾಗಿ ಯಾರು ವೃತ ಪ್ರತಿಮೆಯನ್ನು ತಗೊಂಡಿದ್ದಾರೆ, ನನಗೆಷ್ಟು ಜಾಳ ಸಾಕು, ಇದರೊಳಗೆ ಕಮಾಂಡ್ ಇರ್ತಿರಲ್ಲ ಪರಿವಾರದವರೆಲ್ಲ, ಇಷ್ಟು ಚೀಲ ಜಾಳ ಮನೆಯಲ್ಲಿ ಬಂದೀವಿ, ಇವುಗಳನ್ನು ಹೆಂಗ್ ಪ್ರಮಾಣ ಮಾಡ್ಕೊಳ್ಳೋದು, ಯಾವ ತರ ಮಾಡ್ಕೊಳ್ಳೋದು, ಯಾವ ತರ ಮಾಡ್ಕೊಳ್ಳೋರು, ಅದರೊಳಗೆ ವ್ಯಾಪಾರನೂ ಆಗ್ತದೆ, ಪರಿವಾರದವರು ವ್ಯಾಪಾರ ಮಾಡ್ತಾರೆ, ನೀವು ಪ್ರತಿಮಾಧಾರಿಗಳು, ಅವ್ರ ಪರಿವಾರದವರು ವ್ಯಾಪಾರ ಮಾಡೋದಾದ್ರೆ ನಮ್ಗೇನು ಸಂಬಂಧ ಇಲ್ಲಲ್ಲ. ಆದರೆ ನಮ್ಗೆ ಎಷ್ಟು ಹತ್ತುತ್ತವೋ ಅಷ್ಟು ಇಟ್ಕೊಳ್ಳೋದು, ಬಾಕಿ ಎಲ್ಲ ವ್ಯಾಪಾರ ಮಾಡಲಿಕ್ಕೆ ಬಿಟ್ಬಿಡೋದು, ಕೊಟ್ಬಿಡೋದು. ನೀವು ವ್ಯಾಪಾರ ಮಾಡ್ರಿ, ಬೇಕಾದ್ರೆ ತಿನ್ನ್ರಿ ಉಣ್ರಿ, ನಿಮ್ಮದು ನಿಮ್ಗೆ, ನಮ್ಮದು ನಮ್ಗೆ. ಇನ್ನು ಇದನ್ನ ಕಂಬೈನ್ಡ್ ಜಾಯಿಂಟ್ ಫ್ಯಾಮಿಲಿ ಇದೆಯಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ತಾಯಿ ತಂದೆ ಎಲ್ಲರೂ ಕೂಡಿರ್ತೀರಿ ಅಂದಮೇಲೆ ವೃತ್ತ ಪ್ರತಿಮೆಯನ್ನ ಧಾರಣೆ ಮಾಡತಕ್ಕಂಥವರು ತಮ್ಮ ವಿಷಯದಲ್ಲಿ ಮಾತ್ರ ಯೋಚನೆ ಮಾಡಬೇಕು, ಪರರದ್ದೇನು ಸಂಬಂಧ ಇಲ್ಲ. ಅವರಿಗೂ ಕಡಿಮೆ ಆಗ್ತಾರೆ ಈ ತರ ವಿಚಾರ ಮಾಡೋರೇನು, ಅವರಿಗೂ ಕಡಿಮೆ ಆಗಬೇಕು ಈ ತರ ವಿಚಾರ ಮಾಡೋರೇನು, ಅವ್ರಿಗೇನು ಸಂಬಂಧ ಇಲ್ಲ. ಮತ್ತೆ ಅವ್ರಿಗೆ ಹೇಳಿಬಿಟ್ಟಿರಿ ನೋಡ್ರಿ, 20 ಚಿಲ್ ಜಾಳ ಆಗ್ತಾವ ಮತ್ತೆ 10 ಚಿಲ್ ಕಮ್ಮಿ ಮಾಡೋದೈತೆ ನೋಡ್ರಿ, ಅವ್ರಿಗೇನು ಸಂಬಂಧ ಇಲ್ಲ. ನಿಮಗೆ ಸ್ವಂತಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀವು ಅವರಿಗೆ ಹೇಳಿಬಿಡಿ, ಇಷ್ಟು ನಮಗೆ ಬೇಕಾಗ್ತದೆ, ಇಷ್ಟು ಇಡೋದು, ಉಳಿದದ್ದೆಲ್ಲ ನಿಮ್ಮದೇ. ಈ ತರದ ಸಂಕಲ್ಪ ಬರಲಿಲ್ಲ ತಗೊಳ್ಬಹುದಲ್ಲ, ಕೊಂಡು ತಗೋಬಹುದು, ಹಣ ಇದೆ, ಹೆಚ್ಚು ಕಡಿಮೆ ಹಣವನ್ನು ಕೂಡ ಇಟ್ಕೊಂಡಿರ್ತೀರಲ್ಲ, ಎಷ್ಟು ಬೇಕು ಅಷ್ಟು ಇಟ್ಕೊಂಡಿರ್ತೀರಿ. ಆ ಹಣದಲ್ಲಿ ಜೀವನ ನಡೆಯುವಷ್ಟು ಹಣವನ್ನು ಇಟ್ಕೊಂಡಿದ್ದೀರಲ್ಲ, ಅದರಲ್ಲಿಂದ ಧನಧಾನ್ಯಗಳನ್ನ ಖರೀದಿ ಮಾಡ್ಕೋಬಹುದು. ಬರಲಿಲ್ಲ ಅಂತಂದ್ರೆ ಸ್ವಲ್ಪ ಹೆಚ್ಚು ಇಟ್ಕೊಂಡಿರ್ತಾರಲ್ಲ, ಏನು ಕಟ್ಟಾಕಟ್ಟಿನೂ ಇಟ್ಕೊಂಡಿರ್ತಾರೆ, ಇಲ್ಲ ಒಂದ್ ಸ್ವಲ್ಪ ಹಣ ಹೆಚ್ಚಿಟ್ಕೊಂಡಿರ್ತಾರೆ, ಇಲ್ಲಿ ಅದರೊಳಗೆ ಎಲ್ಲ ಖರೀದಿ ಮಾಡುವಂತ ವಿಷಯ ಎಲ್ಲ ಬಂದ್ಬಿಡ್ತದೆ. ಶುಚ್ ಅಪ್ ಮಾಡೋದು ಅದನ್ನ ಮತ್ತೊಂದು ಬರ್ತೈತೆ. ಅದು ಎಫ್ ಡಿ ಇಟ್ಟದ ಬಡ್ಡಿ ಎಫ್ ಡಿ ಇಟ್ಟದ ಬಡ್ಡಿ ವ್ಯವಹಾರ, ವೃತ್ತಿಕರಿಗೆ ಬಡ್ಡಿ ವ್ಯವಹಾರ ಉಚಿತವಲ್ಲ. ಬಡ್ಡಿ ಅದೇ ಹೇಳ್ಕೊಳ್ಳಿವ ನಾವು ನೋಡ್ರಿ, ವ್ಯವಸಾಯ ದೃಷ್ಟಿಯಿಂದ ಇಟ್ಕೊಂತು ಅಂತಂದ್ರೆ ದೋಷ. ಹಣದಿಂದ ಹಣ ಗಳಿಸುವಂತಹ ಪರಿಣಾಮ ಇದು ವ್ಯವಸಾಯ ಪರಿಣಾಮ. ಹಣದಿಂದ ಹಣ ಗಳಿಸಿಕೊಂಡು ಹುಡ್ಸೋದು ಇದು ವ್ಯವಸಾಯ ಆಯ್ತು. ಇಲ್ಲಿ ಕೇಳ್ರಿ, ಇದು ವ್ಯವಸಾಯ ಆಯ್ತು. ಇನ್ನು ನಮ್ಮ ಜೀವನಕ್ಕೆ ಬೇಕಾಗುವಷ್ಟು ಧನ ಎಷ್ಟು ಬೇಕೋ ಅಷ್ಟು ನಾವು ಬ್ಯಾಂಕದಲ್ಲಿಟ್ಟರೆ ಏನು, ಮನೆಯಲ್ಲಿಟ್ಕೊಂಡ್ರೆ ಏನು, ಎಷ್ಟು ಬೇಕಾಗ್ತದೆಯೋ ಅಷ್ಟೇ ಧನ ಬರ್ತದೆ. ಇಡುವ ದೃಷ್ಟಿಯಿಂದ ಇಟ್ಟಿದ್ದೀರಿ, ಆಮೇಲೆ ಎಷ್ಟು ಬರೋದಿದೆ, ಜಾಸ್ತಿ ಏನು ಬರೋಲ್ಲ, ಆದರೆ ಸುರಕ್ಷಾ ದೃಷ್ಟಿಯಿಂದ ಇಟ್ಟಿದ್ದೀರಿ ಅಷ್ಟೆ. ಸುರಕ್ಷಾ ದೃಷ್ಟಿಯಿಂದ ನಿಮಗೆ ಮಾಡೋದಿಲ್ಲ ಅಂತಂದ್ರೆ ದಾನ ಮಾಡಿಬಿಡ್ರಿ ಅದನ್ನು, ಆದ್ರೆ ಸುರಕ್ಷಾ ದೃಷ್ಟಿಯಿಂದ ಇಡೋರು ಇಲ್ವ ಹಣವನ್ನು? ಸುರಕ್ಷಾ ದೃಷ್ಟಿಯಿಂದಂತೂ ಇಡಲೇಬೇಕಲ್ಲ. ಈ ತರ ಅದು ಬೇಕು ಅಂತಂದ್ರೆ ತಗೊಳ್ಳಿ. ಸುರಕ್ಷಾ ದೃಷ್ಟಿಯಿಂದ ಇಟ್ಟ ನಂತರ ಅಷ್ಟು ಬರ್ತಾ ಇದೆ ಅಂದಮೇಲೆ ಅದೇನ್ ಮಹಾನ್ ದೋಷ ಅಲ್ಲ, ಹೆಚ್ಚೇನು ಬರಲ್ಲ ಅದು. ಒಬ್ಬ ಮನುಷ್ಯನಿಗೆ ಜೀವನ ಜೀವಿಸಲಿಕ್ಕೆ ಎಷ್ಟು ಹಣ ಬೇಕಾಗ್ತದೆ, ಸ್ವಲ್ಪ ಇರ್ತದೆ, ಸ್ವಲ್ಪದ್ರಲ್ಲಿ ಸ್ವಲ್ಪ ಬಂತು ಅಂತಂದ್ರೆ ಅದೇನು ದೊಡ್ಡ ದೋಷ ಅಲ್ಲ. ಆದರೂ ಅದು ಬೇಡ ಅಂತ ಅನ್ನೋದಾದ್ರೆ, ಸುರಕ್ಷಾ ದೃಷ್ಟಿಯಿಂದ ಇಟ್ಟರು ಅದು ಬಂದಿದೆ ಬೇಡ ಅಂತ ಅನ್ನೋದಾದ್ರೆ ದಾನ ಮಾಡಿಬಿಡೋದು ಅದನ್ನ, ಆ ಥರನೂ ಮಾಡಬಹುದು. ಹಾ, ವ್ಯವಸಾಯ ಇಲ್ಲಲ್ಲ, ಆ ಥರದ್ದು ವ್ಯವಸಾಯ ಮಾಡಬಾರದು ವೃತ್ತಿಕರು. ಸುರಕ್ಷಾ ದೃಷ್ಟಿಯಿಂದ ಇಡಲಿಕ್ಕೆ ಏನು ಅಡ್ಡಿ ಇಲ್ಲ. ಹೊಲದ್ದಿದೆಯಲ್ಲ, ವ್ಯಾಪಾರದಿದೆಯಲ್ಲ, ಅದನ್ನೇ ಕಡಿಮೆ ಮಾಡೋದಿದೆ ಅಂದಮೇಲೆ ಬ್ಯಾಂಕ್ ವ್ಯವಹಾರ ಬಡ್ಡಿದ್ದು ಯಾಕೆ ವ್ಯವಹಾರ ಮಾಡಬೇಕು ನಾವು? ಅವಶ್ಯಕತೆ ಇಲ್ಲ. ಇದು ಮೊದಲು ಅವಶ್ಯಕ ಅನಾವಶ್ಯಕ ಆಗಬೇಕು. ಬ್ಯಾಂಕ್ ವ್ಯವಸಾಯ ಮಾಡಿ ನಾವು ಗಳಿಸೋದು ಬೇಡ ಅನ್ನುವಂಥದ್ದು ಅವಶ್ಯಕ ಆಗಬೇಕು. ಇನ್ನು ಬರ್ತಾ ಇದೆ ಅಂದ್ರೆ ಸುರಕ್ಷಾ ದೃಷ್ಟಿಯಿಂದ ಇಟ್ಟಿದ್ದೀರಿ, ಅದು ಬರ್ತಾ ಇದೆ, ಏನಡ್ಡಿ ಇಲ್ಲ. ಅದ ನಿಮ್ ಬದುಕಿದೆಯೇನು? ಹೊಲದ್ದು ಮನೆದ್ದು ಏನು ಬರೋಲ್ಲ, ಅದೇ ನಿಮ್ ಬದುಕದ ಬದುಕಿನ ಲಕ್ಷ್ಯ ಇದೆಯೇನು? ಬಡ್ಡಿ ವ್ಯವಸಾಯವೇ ನಮ್ಮ ಬದುಕು ಅನ್ನುವಂಥದ್ದೇನಿದೆಯೇನು? ಇಲ್ಲ. ಪ್ರತಿ ವರ್ಷ ಹಣ ಮನೆಯದು ಬರ್ತದೆ, ಅದನ್ನು ಸುರಕ್ಷಾ ದೃಷ್ಟಿಯಿಂದ ಇಟ್ಟಿರ್ತೀರಿ, ಅದು ಇನ್ಕಮ್ ಇದೆ, ಅದು ಇಟ್ಟಿರ್ತೀರಿ. ಇನ್ನು ಅದರಿಂದ ವ್ಯವಸಾಯ ಮಾಡುವಂತ ಬುದ್ಧಿ ಇರದಿದ್ರೆ ಮುಗೀತು, ಧ್ಯೇಯ ಲಕ್ಷ್ಯ ಇರದಿದ್ರೆ ಮುಗೀತು. ಏನು ಎಲ್ಐಸಿ? ಎಲ್ಐಸಿ ಏನಿದೆ ಅದು? ಅದು ಜೀವನಕ್ಕೆ ಏನಾದರೂ ಅಪಾಯ ಉಂಟಾಯಿತು ಅಂತಂದ್ರೆ ಎಲ್ಐಸಿ, ಅದೊಂದು ಸುರಕ್ಷಾ ದೃಷ್ಟಿಯಿಂದ ಮಾಡಿರುವಂತಹ ಕಾರ್ಯ. ಅದೇನು ತಪ್ಪಿದೆ? ಅದೇನು ತಪ್ಪಿದೆ? ತಪ್ಪೇನಿಲ್ಲ. ಎಲಾಯಿಸಿ ಹಿಡಿದಿದ್ದೀರಿ ಅಂತಂದ್ರೆ ನಿಮ್ಮ ಬದುಕಿಗೆ ಏನಾದರೂ ಅಪಾಯ ಬಂತು ಅಂತಂದ್ರೆ ಸಹಾಯವನ್ನು ಮಾಡ್ತಾರವರು. ಅದರೊಳಗೆ ಎಷ್ಟು ಸಂಗ್ರಹ ಆಗೋದಿದೆ? ಹೆಚ್ಚೇನಾಗಲ್ಲ ಅದರೊಳಗೆ. ಆಗ್ತದೆ ಇಲ್ಲ. ಸುರಕ್ಷಾ ಅಂದರೆ ನಮ್ಮ ಬದುಕು ಅಸುರಕ್ಷಿತವಿರುವಾಗ, ನಮ್ಮ ಬದುಕು ಅಸುರಕ್ಷಿತ ಆದಾಗ ಅದು ಸಹಾಯ ಮಾಡ್ತದೆ ಅಷ್ಟೆ. ಅದೇನು ತಪ್ಪಿಲ್ಲ. ಎಷ್ಟು ಬರ್ತಾವು? ಇಟ್ಟದ್ದಕ್ಕಲ್ಲ. ಸುರಕ್ಷಾ ಇದೆ, ಅದು ಸುರಕ್ಷಾ ದೃಷ್ಟಿಯಿಂದ ನಿಮಗೆ ಕೊಡ್ತಾರ ಅವರು. ತಗೊಳ್ಳಿಕ್ಕೆ ಏನ್ ಅಡ್ಡಿ ಇಲ್ಲ. ಏನ್ ಚರ್ಚೆ ನಡೆದಿದೆ ಹಿಂದೆ ರಾವ್ ಸಾಬ್? ತಗೋಬೇಕೋ ತಗೋಬಾರ್ದು? ಇನ್ ಎಲ್ಲ ಬಿಟ್ಟು ಮುನಿ ಅದೇ ಗಪ್ಪ ಗುಂಡ್ರ ತಗೋ. ಹೆಚ್ಚು ಕ್ವಶನ್ ಮಾಡಿದೆ ಅಂತಂದ್ರೆ ಮುನಿನ ಆಗ್ಬಿಡ ಅವನಿ. ಬೇಡ ಅಂತಂದ್ರೆ ಎಲ್ಲಾನು ಬಿಟ್ಕೋತಿ ಅಂತಂದ್ರೆ ವಸ್ತ್ರ ಕಳೆದು ಬಿಡವಲ್ಲ. ನಿಮ್ಮ ಬದುಕಿನಲ್ಲಿ ನಿಮಗೆ ಜೀವಿಸುವಷ್ಟು ಹಣ ಯಾರಾದರೂ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಸ್ವೀಕಾರ ಮಾಡಲಿಕ್ಕೇನು ಅಡ್ಡಿ ಇಲ್ಲ. ವೃತ್ತಿಕರಿಗೆ ಕೊಟ್ಟೆ ಕೊಡ್ತಾರೆ, ಸರ್ಕಾರ ಕೊಡ್ಲಿ ಯಾರೇ ಕೊಡ್ಲಿ, ಕೊಡುವಂತವ್ರು ಇದ್ದಾರಲ್ಲ. ಆದ್ರೆ ಅದೇನ್ ನಮ್ಮ ವ್ಯವಸಾಯ ಉದ್ಯೋಗದ ಹಿಂಸಾತ್ಮಕವಾಗಿ ಬಂದಿರತಕ್ಕಂತ ಹಣ ಏನಲ್ಲ, ಸಹಯೋಗಕ್ಕಾಗಿ ಬಂದಿರುವಂತ ಹಣ ಇದೆ. ಇನ್ನು ಯಾವ ಪರಿಗ್ರಹ? ಧನ, ಧಾನ್ಯ, ದಾಸಿ, ದಾಸ, ದಾಸಿ, ನೌಕರರು, ನೌಕರಾಣಿ. ಏನಂತೀರಿ? ನೌಕರಾಣಿ ಅನ್ನಲ್ಲ ಕನ್ನಡದಾಗ ಏನಂತಾರು? ಆಳ್ ಮನುಷ್ಯಳ್ತಿ, ಸೇವಕಿ. ಹಾ, ಸೇವಕಿ, ಸೇವಕ, ಸೇವಕಿ. ಕೆಲವೊಬ್ರು ಕೆಲಸ ಮಾಡುವ ಸಲುವಾಗಿ ಸೇವಕ ಸೇವಕಿಯರನ್ನ ಇಟ್ಕೊಂಡಿರ್ತಾರೆ. ಅವರು ಅವಶ್ಯಕವೋ ಅನವಶ್ಯಕವೋ ಇದನ್ನ ನೋಡಬಹುದು. ಅಂದ್ರೆ ಎರಡನೇ ಪ್ರತಿಮೆಯಲ್ಲಿ ಸೇವಕ ಸೇವಕಿಯನ್ನು ಕೂಡ ಇಟ್ಕೊಳ್ಳಿಕ್ಕೆ ಏನು ಅಡ್ಡಿ ಇಲ್ಲ. ಅದೇನು ದೊಡ್ಡ ವೃತ್ತ ಅಲ್ಲಿಲ್ಲ ಇದು. ಎಲ್ಲಿ ಇಲ್ಲ, ಇಟ್ಕೊಳ್ಳಿಕ್ಕೆ ನಡೆಯಲ್ಲ. ಎಂಟರವರೆಗೆ ನಡೀತದೆ ಪರಿಗ್ರಹ ತ್ಯಾಗ ಪ್ರತಿಮೆ. ಒಂಬತ್ತನೇದ್ದು ಅಲ್ಲಿ ನಡೆಯಲ್ಲ, ಕೆಳಗೆ ನಡೀಬಹುದು ಎಂಟರವರೆಗೆ. ಯಾವ ಪರಿಗ್ರಹ? ವಸ್ತ್ರ. ವಸ್ತ್ರ, ವಸ್ತ್ರದ ಬಗ್ಗೆ ಬಹಳ ಮೋಹ ಇರ್ತದೆ. ಇದು ಸ್ವಲ್ಪ ಬೇಕು, ಅದು ಸ್ವಲ್ಪ ಬೇಕು, ಆಗಿನ ಟೈಮ್ಗೆ ಇದು ಬೇಕು, ಈಗಿನ ಟೈಮ್ಗೆ ಇದು ಬೇಕು, ಈ ತರ ಸಂಗ್ರಹ ವೃತ್ತಿ ಆಗ್ತಾ ಆಗ್ತಾ ವಸ್ತ್ರದ ಬಗ್ಗೆ ಮೋಹ ಬೆಳೀತದೆ. ಇವುಗಳನ್ನು ಕಮ್ಮಿ ಮಾಡ್ಕೋಬೇಕು. ಎಷ್ಟು ಅವಶ್ಯಕವೋ, ಯಾವ ಸಮಯದಲ್ಲಿ ಯಾವ್ಯಾವ ಎಷ್ಟೆಷ್ಟು ಕೆಲಸದಲ್ಲಿ ಬರ್ತಾವೋ ನೋಡ್ಕೊಳ್ಳೋದು, ಅಷ್ಟು ಇಟ್ಕೊಂಡು ಬಿಟ್ರೆ ಮುಗೀತು. ವಸ್ತ್ರ ಹೆಚ್ಚಿಗೆ ಇಟ್ಕೊಳ್ಳೋದಿಲ್ಲ ಅಷ್ಟೆ. ಅನಾವಶ್ಯಕ ವಾಗಿಟ್ಟು ಹಂಗೆ ಇಟ್ಟ ಕೊಳಿತವಲ್ಲ, ಅದನ್ನು ಉಪಯೋಗದಲ್ಲಿ ತಗೊಳ್ಳಲ್ಲ, ಏನಿಲ್ಲ, ಆದರೂ ಸ್ಟಾಕ್ ಮಾಡ್ತಾ ಹೋಗ್ತೀವಿ. ಇನ್ನು ಬೇರೆಯವರಿಗಾಗಿ ಯಾವುದಾದ್ರೂ ಕೊಡುವಂತ ಪ್ರಸಂಗ ಬರ್ತೋ ಅಂತವೋ ಅಯಾರು ಮಾಡ್ತಾರಂತ ಹೇಳಿ ಅಂತಾರಲ್ಲ, ಅಯಾರಕ್ಕಾಗಿ, ಅಯಾರಕ್ಕಾಗೂ ತಯಾರಿರ್ಬೇಕಲ್ಲ ನೀವು. ಇನ್ನು ಅಯಾರಕ್ಕಾಗಿ ಕೆಲವೊಂದು ವಸ್ತುಗಳನ್ನ ಹೆಚ್ಚಿಟ್ಕೊಂಡಿದ್ದೀರಿ ಅಂತಂದ್ರೆ ಏನು ಅಡ್ಡಿ ಇಲ್ಲ. ಕೊಡೋದು ತಗೊಳ್ದಿರ್ತದೆ, ವ್ಯವಹಾರ ಇದೆ, ಸಂಸಾರ ಇದೆ, ಎಂಟನೇ ಪ್ರತಿಮಾ ತನಕ ನಡೀತದೆ, ಏನು ಅಡ್ಡಿ ಇಲ್ಲ. ಅಯಾರಕ್ಕೂ ತಯಾರಿರ್ಕೋಬೇಕು. तैयार तैयार। ಪರಿಗ್ರಹ ಪ್ರಮಾಣ ಮಾಡಬೇಕು. ಇನ್ನು ಭಾಂಡಿ ವರ್ತನಗಳು, ಭಾಂಡ ಕೊನೆ ಪರಿಗ್ರಹ. ಭಾಂಡಿ ವರ್ತನಗಳು ನಮ್ಮ ಆಹಾರವನ್ನು ನಿರ್ಮಾಣ ಮಾಡಲಿಕ್ಕೆ, ಯಾರಾದರೂ ಬಂದಾಗ ಅವರಿಗೆ ಅತಿಥಿ ಸತ್ಕಾರ ಮಾಡಲಿಕ್ಕೆ, ಎಷ್ಟು ಬಳಕೆಯಲ್ಲಿ ಬರತಕ್ಕಂತಹ ಭಾಂಡಿ ವರ್ತನಗಳಿವೆಯೋ ಅಷ್ಟನ್ನು ಇಟ್ಕೊಳ್ಳೋದು, ಬಾಕಿ ಅನುಪಯೋಗಿ ಪಾತ್ರೆಗಳನ್ನು ಇಟ್ಕೊಳ್ಳೋದಿಲ್ಲ. ಅಂದರೆ ಈಗ ಶೋಕೇಶ್ನಲ್ಲಿ ನಮ್ಮಳಿಗೆ ನೋಡ್ರಿ ಎಷ್ಟು ಭಾಂಡಿ ಬರ್ತನಗಳಿವೆ ಅಂತ ತೋರಿಸ್ಲಿಕ್ಕೆ ಇಟ್ಕೋತಾರಲ್ಲ. ಆ ಶೋಕೇಶ್ ಒಂದು ಮಾಡಿರ್ತಾರೆ ಮನೆಯೊಳಗೆ, ಎಲ್ಲ ಮನೆಯೊಳಗೆ ಇದೆ ಅದು. ಅದರೊಳಗೆ ಏನೇನು ಇಡ್ತಾರೆ ಗೊತ್ತ? ಚೈನಾ ಕಪ್ ಬಸಿ, ಚೈನಾ ಕಪ್ ಬಸಿ ಇಟ್ಕೋಬೇಕು ಇವುಗಳನ್ನ. ಚೈನಾದ ಇಟ್ಕೋಬೇಡ್ರಿ, ಇನ್ನ ಬೇಕಾದ್ರೆ ಮಣ್ಣಿನ ಬರ್ತಾವ. ಮೊದಲು ಬರ್ತಿದ್ದವು ಕಬ್ಬಸಿ, ಮಣ್ಣಿನ ಕಬ್ಬಸಿಗಳು, ಅದನ್ನ ಇಟ್ಕೊಳ್. ಚೈನಾದ ಕಬ್ಬಸಿ ತಿಳು ಬರ್ತಾವಲ್ಲ, ಅವು ಎಲುವಿನ ಪೌಡರ್ದಿಂದ ತಯಾರಾಗ್ತಾವ. ಹಾ, ರಾವ್ ಸಾಹೇಬ್ ಈಗ ಗೊತ್ತಾಯ್ತು, ಇನ್ನ ತನಕ ಗೊತ್ತಿರಲಿಲ್ಲ. ಇದರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ, ಈ ಚೈನಾ ಕಪ್ಪು ಬಸಿ ಮತ್ತು ಚೈನಾ ಮಾಡೋಲ್ದ ಕೆಲವೊಂದು ಹೂವು ಎಲ್ಲ ಹಾಕಿ ಇಡ್ತಾರಲ್ಲ ಅವರು, ಹಾ ಫ್ಲವರ್ ಪಾಟ್, ಇಂತಹ ವಸ್ತುಗಳನ್ನ ಏನು ತಯಾರು ಮಾಡ್ತಾರಲ್ಲ ಅದು ಎಲ್ಲ ಅತಿ ದೊಡ್ಡ ಮಹಾಹಿಂಸೆ. ಇದನ್ನ ನಾಲ್ಕನೇ ಗುಣಸ್ಥಾನದವರು ಕೂಡ ಮಾಡಬಾರದು, ವೃತ್ತಿಕರಂತೂ ಇಟ್ಕೊಳ್ಳೇಬಾರದು, ನಾಲ್ಕನೇ ಗುಣಸ್ಥಾನದವರಿಗೂ ನಡೆಯಲಿದು. ಮತ್ತು ನಾಲ್ಕನೇ ಗುಣಸ್ಥಾನ ಇಲ್ಲಂದ್ರೂ ಜೈನ ವಂಶದಲ್ಲಿ ಯಾರು ಜನ್ಮ ತಾಳಿದ್ದಾರೆ ಅವುದನ್ನು ಉಪಯೋಗಿಸಬಾರದು. ಇದು ಕುಲ ಕಲಂಕ ಕಾರ್ಯ, ಹಿಂಸೆ, ಮಹಾಹಿಂಸೆ, ಪಂಚೇಂದ್ರಿಯ ಜೀವಗಳ ಘಾತ. ಕತ್ಲಖಾನೆಯಲ್ಲಿ ಸಾಯಿಸುವಂತಹ ಪ್ರಾಣಿಗಳ ಎಲುಬುಗಳನ್ನು ಸಂಗ್ರಹಿಸಿ ಅವುಗಳಿಂದ ಈ ವಸ್ತುಗಳನ್ನು ತಯಾರು ಮಾಡ್ತಾರೆ. ಮಣ್ಣಿನ ತಗೊಂಡಿಡ್ರಿ ಅಲ್ಲ, ಏನ್ ಚೈನಾದೇ ಅದಕ್ಕೆ ಬೇಕಾಗಿದೆ? ಹಾ, ಚಂದ ಕಾಣಬೇಕಂತ, ಜೀವನ್ ಚಂದ ಆಗಬೇಕು, ಏನ್ ನಮ್ಮ ಮನೆ ಚಂದ ಕಾಣಬೇಕು, ಧರ್ಮದಿಂದ ಧರ್ಮದ ಪಾಲನೆಯಿಂದ ನಮ್ಮ ಬದುಕು ಚಂದ. ಧರ್ಮವನ್ನು ಉಳಿಸ್ಕೊಳ್ಳೋದಿತ್ತು, ವಂಶ ಪರಂಪರೆಯ ನಮ್ಮ ಆದರ್ಶತನವನ್ನು ಉಳಿಸ್ಕೊಳ್ಳೋದಿತ್ತು ಅಂತಂದ್ರೆ ಇಂಥ ವಸ್ತುಗಳನ್ನ ಯಾವ ಹಿಂಸೆಗೆ ಕಾರಣ, ಅತಿ ಹಿಂಸೆಗೆ ಕಾರಣ ಅವುಗಳನ್ನು ಇಟ್ಕೊಳ್ಬಾರದು. ಚೈನಾ ಮಾಡಲ್ ಇದು ಎಂದೋ ಹೇಳಬೇಕಂತಿತ್ತು, ಮರೆತು ಹೋಗ್ತಿತ್ತು ವಿಷಯ. ಎಷ್ಟು ಸಲ ಪ್ರಯತ್ನ ಮಾಡಿದ್ರು ಬಹಳ ಸಲ ನಿನ್ನೆ ನೆನಪಿಗೆ ಬಂದಿತ್ತು, ಈಗ ಸಹಜವಾಗಿ ಬಂತು, ಬರಲಿ. ಪಾಟ್ಸ್, ಭಾಂಡಿ ಬರ್ತನ್ ಪರಿಗ್ರಹ, ಯಾವ ಪಾತ್ರೆಗಳು ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಬಹುದು, ಆದರೆ ಇಂಥ ಕೆಲವೊಂದು ಪಾತ್ರೆಗಳನ್ನು ಸ್ಪರ್ಶನೂ ಮಾಡಬಾರದು. ಚೈನಾ ಮಾಡಲ್ ಕಪ್ಸ್, ಕಬ್ಬಸಿ, ಪಾಟ್ಸ್, ಡಿಸೈನ್ ಡಿಸೈನ್ ಮನೋರಂಜನಕ್ಕಾಗಿ ಕೇವಲ, ಅದರಿಂದ ಏನು ಕೆಲಸ ತಗೊಳ್ಳಲ್ಲ, ಅದರಿಂದ ಏನು ಚಹಾ ಕೊಡಿಲ್ಲ, ಆದರೂ ಕೂಡ ಇಟ್ಟಿರ್ತೀವಿ. ಏನ್ ಮಾಡೋದಿದೆ ಹಿಂಗ ಈ ತರ ಎಲ್ಲ ಮನೆಯಲ್ಲಿ ಶೃಂಗಾರ ಮಾಡಿ ಮನೋರಂಜನೆ ಮಾಡಿ? ಇಂಥ ವಸ್ತುಗಳಿಂದ ಮನೆಯನ್ನ ಶೃಂಗರಿಸಬಾರದು. ಎಂಥ ವಸ್ತುಗಳಿರಬೇಕು ಅಂತಂದ್ರೆ ಯಾವುಗಳಲ್ಲಿ ಹಿಂಸೆ ಇಲ್ಲವೋ ಅಂಥ ವಸ್ತುಗಳಿಂದ ನಾವು ಮನೆಯಲ್ಲಿ ಶೃಂಗಾರ ಮಾಡಬಹುದು. ಮನೆಯ ಶೃಂಗಾರ ಶೋಕೇಶ್ನಿಂದ ಅನ್ನೋದಾದ್ರೆ, ಶೋಕೇಶ್ನಲ್ಲಿ ಯಾವ ವಸ್ತುವನ್ನು ಇಡಬೇಕು ಇಡಬಾರದು ಅನ್ನುವುದನ್ನ ಯೋಚನೆ ಮಾಡಬೇಕು. ಮತ್ತೊಂದು, ಈ ವಸ್ತುಗಳನ್ನು ಖರೀದಿ ಮಾಡಿಕೊಳ್ಳುವಾಗ ಇವು ಹೇಗೆ ನಿರ್ಮಾಣ ಆಗ್ತವೆ ಅನ್ನೋದನ್ನು ಕೂಡ ವಿಚಾರ ಮಾಡಿ ತರಬೇಕು. ಚಂದ್ ಖಾನ್ಗೈತೆ ಅಂತ ಹೇಳಿ ತಗೊಂಡು ಬರಬಾರದು. ಹಿಂಸೆ ಎಷ್ಟು, ಅಹಿಂಸೆ ಎಷ್ಟು, ಯಾರು ತಯಾರು ಮಾಡಿದ್ರು, ಯಾವ ತರ ತಯಾರಾಗ್ತದೆ, ಸ್ವಲ್ಪ ಅಹಿಂಸಾ ದೃಷ್ಟಿಯಿಂದ ಅದನ್ನು ವಿಚಾರ ಮಾಡಬೇಕು, ಆಮೇಲೆ ಖರೀದಿ ಮಾಡಿಕೊಂಡು ತಂದ್ರೆ ಏನು ಅಡ್ಡಿ ಇಲ್ಲ. ಇನ್ನು ವೃತ್ತಿಕರಿಗೆ ಇಂಥ ಶೋಕೇಸ್ ತಯಾರು ಮಾಡಬೇಕು ಅನ್ನುವಂತ ಯಾವ ನಿಯಮನೂ ಇಲ್ಲ, ಅವರಿಗೆ ಸಂಬಂಧಪಟ್ಟಂತ ವಿಷಯನೂ ಅಲ್ಲ. ಇನ್ನು ಅವೃತ್ತಿಕರು ಯಾರಿದ್ದಾರೆ, ಅವರಿಗೆ ಸಂಬಂಧಪಟ್ಟಂತ ವಿಷಯ. ಜೈನ ವಂಶದಲ್ಲಿ ಯಾರು ಜನ್ಮ ತಾಳಿದ್ದಾರೆ, ಅವರಿಗೆ ವಿಚಾರ ಮಾಡುವಂತ ವಿಷಯ. ಅವರು ಇಂಥ ವಸ್ತುಗಳನ್ನು ತರಬಾರದು. ಆಯ್ತು, 5 ಗಂಟೆ 5 ಅನುವೃತ್ತಗಳು.